ಮತ್ತೆ ಪುಸ್ತಕ ತೆಗಿ, ಜಗದೇಕನಾಥಂ ಶುರುವಾಗುತ್ತೆ, ಮತ್ತೆ ಪುಸ್ತಕ ಮತ್ತೆ ಹೋಯಿತು. ಹಾಗೆ ಮಾಡಿ ಮಾಡಿ ಕಟ್ಟೋದು, ಕಡಿಮೆ ಆಗೋದು, ದೊಡ್ಡ ಕಡಿಮೆ ಆಗೋದು, ಹೋಗೋದು. ಅಂದರೆ ಮೆಂಟಲ್ ಪ್ರೋಸೆಸ್ನ ಹೇಗೆ ನಾವು ಫಿಸಿಕಲಿ ಕಾಣ್ತೇವೆ ಅಂತ ಹೇಳೋದಕ್ಕೆ ಸಾಕ್ಷಿ. ಕೊನೆಗೆ ಎಷ್ಟು ಕಟ್ಟಿದ್ರು ಜಂಗು ಲೋನ ಬಹುತ್ತದ, ಎರಡಂಗ್ಲ ಕಡಿಮೆ ಆಗ್ತಿತ್ತಂತಪ್ಪ. ಎರಡಂಗ್ಲ ಕಡಿಮೆ ಆಯಿತು ಅಂತ ಹೇಳಿ ಎರಡು ಮಾರು ಹಗ್ಗ ತಗೊಂಡ್ರೆ ಪುನಃ ಜಂಗು ಲೋನ ಬಹುತ್ತದ, ಮತ್ತೆರಡಂಗ್ಲ ಕಡಿಮೆ ಆಗ್ತಿತ್ತಂತ. ಕೊನೆಗೆ ಯೋಚನೆ ಮಾಡಿಲ್ಲಂತೆ, ಮನೆಯ ಎಲ್ಲಾ ಹಗ್ಗನೂ ಮುಚ್ಚೋದ್ವಂತೆ. ಹಗ್ಗನೇ ಇಲ್ಲ ಮನೆಯೊಳಗೆ ಈಗ. ಯಾರ್ದ ಮನೆ ಹಗ್ಗ ಇಲ್ಲ, ಮನೆ ಹಗ್ಗ ಇರೋದಲ್ಲಿ ಬಿಡಿ. ಯೋಚನೆ ಜನವಾರನ ಇರೋದ್ರಲ್ಲಿ ಹಗ್ಗೇನು ಬರ್ಬೇಕು ಕರಿಪಾಪ ಅಂತ ಜನ ಇದ್ದಾರೆ ಇವತ್ತಿನ ದಿವಸ. ಮತ್ತೆ ಹಗ್ಗ ಇಲ್ಲಿಂದ ಸಿಗಬೇಕಾಗ. ಆಕೆ ಯಾರು ಗೊತ್ತಾ? ನಂದಗೋಪಾಲ ಹೆಂಡತಿ. ಗೋಪಾಲಕರಲ್ಲಿ ಹಗ್ಗ ತುಂಬಿ ತುಳುಕ್ತಾ ಇರುತ್ತೆ. ಅಂಥವಳು ಮನೆ ಹಗ್ಗನೇ ಆಗೋದ ಮೇಲೆ ಎಷ್ಟು ಕಷ್ಟ ಲೆಕ್ಕ ಹಾಕಿ ಅಂತ ಹೇಳ್ತಾರೆ. ಅದರ ಜ್ಞಾನಿನಾಮ ಪ್ಯಗಮ್ಯ ಅಂತ ಹೇಳ್ತಾರಲ್ಲ, ಅದು ದೃಷ್ಟಾಂತ. ನಮಗೆ ತಿಳಿಯೋದ್ರಲ್ಲಿ ಜ್ಞಾನಿಗಳಿಗೆ ಪರಮಾತ್ಮ ತಿಳಿಯೋದಿಲ್ಲ. ಕೊನೆಗೆ ಆಕೆ ಅಂದ್ಕೊಂಡ್ಲಂತ, ಓಹೋ ಈ ಕೃಷ್ಣನ ಕಟ್ಟಲಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ಬಿಟ್ಲಂತ. ಕೃಷ್ಣನ ಕಟ್ಟಲಕ್ಕೆ ಆಗೋದಿಲ್ಲ ಅಂತ ತಿಳ್ಕೊತಾಳೆ. ಆಮೇಲೆ ಕಟ್ಟಲಕ್ಕೆ ಹೋದ್ರೆ ತಕ್ಷಣ ಕಟ್ಟಿಬಿಟ್ಲಂತೆ. ಇದು ತಮಾಷೆ. ಯಾವಾಗ ಕೃಷ್ಣನ ಕಟ್ಟಕ್ಕೆ ಆಗತ್ತೆ ಅಂತ ಹೊರಟಿದ್ದ ಆಗಲಿಲ್ಲ, ಕಟ್ಟಲಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ತಕ್ಷಣ ಆಗಿಬಿಡ್ತಂತೆ. ತಲವಕಾರದ ಸಂದೇಶವನ್ನೇ ಹೇಳ್ತಾ ಇದ್ದಾರೆ. ಯಶ್ಯ ಮತಂ ತಸ್ಯ ಅಮತಂ ಮತಂ ಯಶ್ಯ ನವೇದ ಸಹ. ದೇವ್ರ ಬಗ್ಗೆ ತಿಳ್ಕೊಂಡಿದ್ದೇನೆ ಅಂತ ಹೇಳ್ತಾನಲ್ಲ ಅವನು ತಿಳ್ಕೊಂಡಿಲ್ಲ ಅಂತ ಅರ್ಥ. ದೇವ್ರ ಬಗ್ಗೆ ಪೂರ್ತಿ ತಿಳ್ಕೊಂಡಿಲ್ಲ ಅಂತ ಹೇಳ್ತಾನಲ್ಲ ಅವನು ತಿಳ್ಕೊಂಡಿದ್ದಾನೆ ಅಂತ ಅರ್ಥ. ಒಗಟನೆ ಹಾಗೆ ಬಿಡಿಸಿದ್ದಾರೆ ಇದರೊಳಗೆ. ಎರಡಂಗ್ಲ ಕಡಿಮೆ ಆಗಿತ್ತು ಅಂದ್ರೆ ಏನು ಗೊತ್ತೇ ಅರ್ಥ? ಆಕೆಗೆ ಎಲ್ಲ ಇತ್ತು, ಎರಡಂಗ್ಲ ಕಡಿಮೆ ಆಗಿತ್ತು. ಯಾವುದು ಅಂತ ಕೇಳಿದ್ರೆ, ಆಕೆಗೆ ಕೃಷ್ಣನಲ್ಲಿ ಭಕ್ತಿ ಇದೆ, ಅದಕ್ಕೆ ಹಿಡಿದಕ್ಕೆ ಬಂದಿದ್ದಾಳೆ. ವೈರಾಗ್ಯ ಇದೆ, ಬೇರೆ ಬಿಟ್ಟು ಬಂದಿದ್ದಾಳೆ. ಏನಿತ್ತು? ಮಹಾತ್ಮ ಜ್ಞಾನ ಸ್ವಲ್ಪ ಕಡಿಮೆ ಆಗಿತ್ತು. ಕೃಷ್ಣನ ಕಟ್ಟಕ್ಕೆ ಬರೋದಿಲ್ಲ ಅಂತ ಮಹಾತ್ಮ ಜ್ಞಾನ ಬಂತಲ್ಲ, ಅವ ಸರಿ ಹೋಯ್ತು. ಎರಡಂಗ್ಲ ಅಂದ್ರೆ ಎರಡು. ವೈರಾಗ್ಯ ಅವಳಿಗಿತ್ತು, ಎಲ್ಲ ಬಿಟ್ಟು ಕೃಷ್ಣನ ಹಿಡಿತಾಳಲ್ಲ, ವೈರಾಗ್ಯ ಬಂದಿದೆ ಅಂತ ಆಯ್ತಾಗ. ಸ್ವಲ್ಪ ಜ್ಞಾನ ಕಡಿಮೆ ಇದೆ, ಭಕ್ತಿ ಕಡಿಮೆ ಇದೆ. ಅವೆರಡು ಮೇಕಪ್ ಆಗಬೇಕಾಗಿತ್ತು. ಮೇಕಪ್ ಆಯ್ತು, ಕಟ್ಟಲಕ್ಕೆ ಅಂತ ಪ್ರಯತ್ನ ಮಾಡಿದ ತಕ್ಷಣ ಆಯ್ತು, ಕಟ್ಟಿಬಿಟ್ಲಂತೆ. ಇದು ಯಶೋಧೆ ಕೃಷ್ಣನ ಕಟ್ಟಿದ ಕಥೆ. ಅದಕ್ಕೆ ಅರ್ಥ ಮಾಡ್ಕೊಂಡು ಪ್ರತಿನಿತ್ಯ ದೇರ್ಪಡಿ ಕಟ್ಟಬೇಕು ಅಂತ ಹೇಳ್ತಾರಲ್ಲ, ಚಿಂತನೆ ಮಾಡಬೇಕಾಗ. ಮಕ್ಕಳಾಡಿಸುವಾಗ, ಮಡದಿಯೊಳಕ್ಕರದಿ ನಲಿವಾಗ, ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನ ವೇರಿ ಮೆರೆವಾಗ, ಬಿಕ್ಕುವಾಗ ಆಕಳಿಸುತ್ತಲಿ ದೇವಕ್ಕಿ ತನಯನ ಸ್ಮರಿಸುತಿಹ ನರ ಸಿಕ್ಕ ನೆಮದೂತರಿಗೆ ಆವಾವಲ್ಲಿ ನೋಡಿದರು. ಸರಿ ಚಿಂತನೆಯ ವಿವಿಧ ಪ್ರಸಂಗಗಳನ್ನ ಪಟ್ಟಿ ಮಾಡಿಕೊಟ್ಟಂತಹ ಪದ್ಯ ಅದು. ಅದ್ರಲ್ಲಿ ಎಷ್ಟು ಬೇಕಾದ್ರೂ ಸೇರಿಸಿಕೋಬಹುದು. ಮತ್ತೆ ದೇವ್ರ ಪೆಟ್ಟಿಗೆ ಕಟ್ಟುವಾಗ ಇದೆಲ್ಲ ಜ್ಞಾಪಕ ಮಾಡ್ಕೊಳ್ಳೋದು ಬರುತ್ತೆ. ನಮಗಾಗ ಯಶೋಧೆ ಹೀಗೆ ಮಾಡಿದ್ಲು, ಕೃಷ್ಣನ ಕಟ್ಟಿಬಿಟ್ಲು, ಎಷ್ಟು ಚೆನ್ನಾಗಿ ಜ್ಞಾಪಕ ಮಾಡ್ಕೊಳ್ಳೋದು ಬರುತ್ತೆ. ನಮಗೆ ಬರೋ ಸಂಭವ ಇಲ್ಲ, ದೇವ್ರ ಪೆಟ್ಟಿಗೆ ಕಟ್ಟಬೇಕಾದ್ರೆ ಒಂದು ಬರೋ ಸಂಭವ ಇಲ್ಲ. ಬಿಚ್ಚಿದ್ರೆ ತಾನೇ ಬರೋದು ಎಂದಾದ್ರೂ. ಜನ್ಮದಲ್ಲೇ ದೇವ್ರ ಪೆಟ್ಟಿಗೆ ಬಿಚ್ಚಿರೋದಿಲ್ಲ. ಆದ್ರಿಂದ ಚಿಂತನೆ ಏನ್ ಮಾಡ್ತಾನೆ? ಈ ಮಧ್ಯೆ ತಾತನ ಮುತ್ತಾತನ ಕಟ್ಟಿಟ್ಟ ಪೆಟ್ಟಿಗೆ ಹಾಗೆ ಕೂತಿರುತ್ತೆ. ಪಾಪ ದೇವರಿದ್ದಾರೆ, ತಿಳ್ಕೊಂಡ್ಬಿಟ್ಟಿರ್ತಾರೆ. ಪಾಪ ಜಿರಳೆಗಳಿರುತ್ತೆ, ದೇವ್ರ ಪೂಜೆ ಆಚಾರ ಎಲ್ಲ ಓದಿಬಿಟ್ಟಿರ್ತಾರೆ, ದೇವರು ಒಬ್ಬ ಸಾಕ್ಷಿಬಿಟ್ಟಿರ್ತಾರೆ. ಪಾಪ ಇದು ಗೊತ್ತಾಗಲೇ ಜನರೇಷನ್ ಟುಗೆದರ್ ಬೇಕು. ಇನ್ನೆಂದು ಮುಟ್ಟದೇ ಇಲ್ಲ ದೇವ್ರನ್ನ, ಅದರಿಂದ ಹಾಗಾಗತ್ತೆ. ಎಷ್ಟು ತಪ್ಪಾಗಿರುತ್ತೆ ಯೋಚನೆ ಮಾಡಿ. ಅಂದ್ರೆ ದೇವ್ರ ಪೆಟ್ಟಿಗೆ ಕಟ್ಟೋದ್ರಲ್ಲೂ ಒಂದು ಅಂತರ ಅರ್ಥ ಇತ್ತು. ಸಾಮಾನ್ಯ ಮೂರು ಕಟ್ಟಿ ಕಟ್ಟಿ ಆಮೇಲೆ ಸೇರಿಸಿಬಿಡ್ತಾರೆ. ಅದು ದೇವ್ರ ಕಟ್ಟಿ ಕಟ್ಟೋದು ಭದ್ರವಾಗಿ ಪರಮಾತ್ಮ ಮನಸ್ಸಿನಲ್ಲಿ ಕೂಡಲೇ ಸಂಕೇತ ಆದವರು. ಮತ್ತೆ ದೇವನ ಕಟ್ಟಕ್ಕೆ ಬರಬೇಕಾದ್ರೆ ಇದು ಸಾರದು, ಕಟ್ಟು ಹಿಟ್ಟು ತಿನ್ನದನ್ನಾರು ಕಲಿ ಮೊದಲು ಅಂತ ಹೇಳಿದ್ದಾರೆ. ಕಟ್ಟು ಹಿಟ್ಟು ತಿನ್ನದು ಕಟ್ಟಾಕ್ಲಕ್ ಬರುತ್ತೆ. ದೇವನ ಕಟ್ಟಬೇಕಾದ್ರೆ ಕಟ್ಟಾಕ್ಲಕ್ ಬರುತ್ತೆ. ಕಟ್ಟು ಹಿಟ್ಟು ತಿನ್ನೋದು ವ್ರತ ಮಾಡೋದು ಅಂತ ಅರ್ಥ. ಚಾತುರ್ಮಾಸ್ಯ ಆದ ವ್ರತಗಳನ್ನು ಮಾಡಲಿಕ್ಕೆ ಹೊರಟದೆ ಕಟ್ಟೆ ಹೊರತು ಈ ಕಟ್ಟಾಕ್ಲಕ್ ಹೋಗಬೇಡಿ. ಬಿಟ್ಟವರ ಭವ ಪಾಶದಿಂದಲೇ ಕಟ್ಟುವನು ಬಹು ಕಠಿಣ ನೀವ ಶಿಷ್ಟೇಷ್ಠನೆಂದರಿ ಅನವರತ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವನು ಸಿಟ್ಟಿನವ ನೀವನಲ್ಲ ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯವನು ಇಹ ಪರಂಗಳಲ್ಲಿ. ಎಷ್ಟು ರಮ್ಯವಾದ ಪದ್ಯ ಅದು. ಬಿಟ್ಟವರ ಭವ ಪಾಶದಿಂದಲೇ ಕಟ್ಟುವನು, ಯಾರು ಬಿಡ್ತಾರೋ ಅವನು ಕಟ್ತಾನಂತೆ, ಯಾರು ಕಟ್ತಾರೋ ಅವನು ಬಿಡಿಸ್ತಾನಂತೆ. ಎಷ್ಟು ತಮಾಷೆಯ ಮಾತು. ಕಟ್ಟೋರು ಬಿಡಿಸ್ತಾನೆ, ಬಿಟ್ಟವನು ಕಟ್ತಾನೆ. ಅದಕ್ಕೆ ನಾವು ಕಟ್ಟ ಕೆಲಸ ಮಾಡಿದ್ರೆ ಬಿಡಿಸಿಬಿಡ್ತಾನೆ ನಮ್ಮ ಸಂಸಾರ ಬಂಧನವನ್ನ. ಅದು ಚಿಂತನೆ ಮಾಡಲಿಕ್ಕೆ ಇವೆಲ್ಲ ನಮಗೆ ಬೇಕು. ಮುಂದೆ ಯಮನಾರ್ಜುನ ಭಂಜನಃ, ಅವೆಲ್ಲ ಕತೆ ಹೇಳೋದಕ್ಕೆ ಹೋದ್ರೆ ಒಂದೊಂದು ಭಾಗವೂ ಮುಗಿಯೋದಿಲ್ಲ. ನಾಳೆಗೆ ಮಂಗಳ ಆಗಬೇಕು, ದಶಮ ಸ್ಕಂದ ಇನ್ನು ಆರಂಭದಲ್ಲಿ ಇದ್ದೇವಷ್ಟೇನೆ. ಅದು ಸಿಕ್ಕಾಬಟ್ಟೆ ಓಡಿಸಬೇಕಾದ್ದರಿಂದ ಮುಂದೆ ಭಗವಂತನಾದ ಕೃಷ್ಣ ಅಲ್ಲಿಯಿಂದ ಯಮನಾರ್ಜುನ ಭಂಜನ ಮಾಡ್ತಾನೆ, ವೃಂದಾವನಕ್ಕೆ ಹೊರಡ್ತಾನೆ. ಅಲ್ಲಿ ವಿಶೇಷವಾದ ಮಹತ್ವಗಳನ್ನು ತೋರಿಸ್ತಾನೆ. ಅಲ್ಲಿ ಎಷ್ಟೋ ಬಕಾಸುರ ಅಂತ, ಬಕಾಸುರ ಒಬ್ಬ, ವೃಷಭಾಸುರ ಒಬ್ಬ, ಧೇನುಕಾಸುರ ಒಬ್ಬ, ವತ್ಸಾಸುರ ಒಬ್ಬ. ಅಸುರರು ಬರೋದು, ಕೃಷ್ಣನ ಹತ್ರ ಬರೋದು, ಕೆಣಕೋದು, ಸಾಯು. ಕಂಸರಿಂದ ಬಂದ ಒಬ್ಬರೂ ಬದುಕ್ತಾ ಇಲ್ಲ, ಸತ್ತು ಸತ್ತು ಬಿಡ್ತಾ ಇದ್ದಾರೆ. ಕೃಷ್ಣ ಕೊಂದು ಕೊಂದು ಹಾಕ್ತಾ ಇದ್ದಾನೆ. ಗೋವರ್ಧನೋದ್ಧರಣವನ್ನು ಮಾಡ್ತಾನೆ, ಕಾಲಿಯ ಮಥನವನ್ನು ಮಾಡ್ತಾನೆ. ಗೋವರ್ಧನೋದ್ಧರಣವನ್ನು ಮಾಡ್ತಾನೆ, ನಮ್ಮ ಕತೆ ಮುಗಿದೋಯ್ತು ಅಂತಾನೆ ಅರ್ಥ. ಅದು ಕೃಷ್ಣ ಏನು ಮಾಡದ, ತತ್ವವನ್ನು ಹೇಳ್ತಾನೆ. ಗೋವರ್ಧನವನ್ನು ಪರಮಾತ್ಮ ಮೇಲೆ ಕೆತ್ತಿಬಿಟ್ಟ, ಗೋವರ್ಧನವನ್ನು ಮೇಲೆ ಕೆತ್ತಿದ. ಯಾರು ಗೋವರ್ಧಕರಾಗ್ತಾರೋ ಕೃಷ್ಣ ಅವರನ್ನು ಮೇಲೆ ಕೆತ್ತಾರೆ ಅಂತ ವಾದಿರಾಜ ಸ್ವಾಮಿ ಅರ್ಥ ಬರೀತಾರೆ. ಯಾರು ಗೋವರ್ಧಕರಾಗ್ತಾರಲ್ಲ ಅವರು ಮೇಲೆ ಕೆತ್ತ. ಇದು ಏಕಾಸ್ಕರ ಕೃಷ್ಣನೇ ಹೇಳ್ತಾನೆ. ಗವಾಂತು ಯವಸಾದಿನ, ಯಾರು ಗೋವುಗಳಿಗೆ ಹುಲ್ಲು ನೀರು ಕೊಟ್ಟು ಸಂರಕ್ಷಣೆ ಮಾಡ್ತಾರೆ ಅವ್ರು ಕೃಷ್ಣ ತುಂಬಾ ಮೇಲೆ ಕೆತ್ತಿ ಬಿಡ್ತಾನೆ. ಅವನು ಗೋಪಾಲಕ, ಗೋಬ್ರಾಹ್ಮಣ ಹಿತಾಯಚ, ಅದು ಗೋವರ್ಧನೋದ್ಧರಣದ ಕಥೆ. ನಾವು ಗೋಗ್ರಾಸ ಕೂಡ ಅಭ್ಯಾಸಾರ ಮಾಡ್ಕೋಬೇಕು, ಗೋವನ್ನ ಸಂರಕ್ಷಣೆ ಮಾಡಬೇಕು, ಆಗ ಭಗವಂತ ಎತ್ತಾನೆ. ಅದಕ್ಕೆ ಇನ್ನೊಂದು ಅರ್ಥ, ಗೋ ಅಂದ್ರೆ ಶಾಸ್ತ್ರ ಅಂತ ಅರ್ಥ. ಯಾರು ಶಾಸ್ತ್ರವನ್ನ ಬೆಳೆಸ್ತಾರೆ, ಸಿದ್ಧಾಂತ ಪ್ರಸಾರವನ್ನು ಮಾಡ್ತಾರೆ, ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಅಂತ ಹೇಳ್ತಾರೆ, ಅವ್ರನ್ನ ಪರಮಾತ್ಮ ಮೇಲೆ ಕೆತ್ತಿ ಬಿಡ್ತಾನೆ. ಹೇಗೆತ್ತ? ಕೈಯಿಂದ ಹಿಡಿದು ಮೇಲೆ ಕೆತ್ತಾನೆ, ಕರಾವಲಂಬನವನ್ನು ಕೊಡ್ತಾನೆ ಅಂತ ಅರ್ಥ. ಇವತ್ತು ನಾವು ಎರಡು ಗೋವನ್ನು ಬಿಟ್ಟಿದ್ದೇವೆ, ಈ ಗೋವುಗಳಿಲ್ಲ, ಆ ಗೋವುಗಳು ಇಲ್ಲ, ಶಾಸ್ತ್ರದ ಗೋವುಗಳು ಇಲ್ಲ, ಈ ಗೋವುಗಳು ಇಲ್ಲ. ಬೆಂಗಳೂರಿನಂತ ಮನೆಯಲ್ಲಿದ್ದವರಿಗೆ ಹಸು ಕಟ್ಟಿದ್ರೆ ಸಿಟ್ಟು ಬಂದ್ಬಿಡುತ್ತೆ, ನಮಗೆ ಜಾಗ ಇಲ್ಲ ಸ್ವಾಮಿ, ಹಸುನೇ ಕಟ್ತೇವೆ ಅಂತ ಹೇಳ್ತಾರೆ. ಆಯ್ತು, ನೀವು ಸರ್ವಮಲ ಇಟ್ಕೊಳ್ಳೋ ಜಾಗ ನಿಮ್ಮ ಮನೆಗಿಲ್ವಾ? ಭಾಗವತದ ಗೋವು ಇಟ್ಕೊಳ್ಳೋಕೆ ಜಾಗ ಇಲ್ವಾ? ನೀವಂತ ಮನುಷ್ಯರ ಹಾಗಿದ್ರೆ ಅಂತ ಕೇಳೋದಕ್ಕೆ ಬರುತ್ತಾ ಇಲ್ಲ. ಆಗ ಮನುಷ್ಯ ಪಶು ಅಂತ ಆಗೋದಿಲ್ವಾ? ಅದ್ರ ಇವತ್ತು ನಾವು ಕಲಿಯುಗದಲ್ಲಿ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಗೋಗ್ರಾಸ ಅಂದ್ರೆ ಅದನ್ನು ಕೊಡಲೇಬೇಕು. ಅದು ಇದನ್ನು ಮಾಡಬೇಕಲ್ಲ, ಗೋವಳಿಗೆ ಗ್ರಾಸ ಕೊಡೋದು ಅಂದ್ರೆ ಏನು? ಅದನ್ನ ನಾವೇ ಗ್ರಾಸ ಮಾಡ್ಕೊಂಡ್ಬಿಡೋದು, ಓದೋದು ಅಂತ ಅರ್ಥ. ಅದು ನಾವು ಅದು ಪುಸ್ತಕ ಇಟ್ಕೊಳ್ಳೋದು ಓದೋದು, ಪುಸ್ತಕ ಇಟ್ಕೊಳ್ಳೋದು ಓದೋದು ಕೇಳೋದು. ಅದಕ್ಕಿಂತ ಗೋ ರಕ್ಷಣೆ ಮತ್ತೊಂದಿಲ್ಲ. ಕೃಷ್ಣ ಕಾಲಿಯರನ್ನ ದಮನ ಮಾಡ್ತಾನೆ, ಕಾಲಿಯ ಮರ್ದನನಾಗ್ತಾನೆ, ಹಾಲೇ ಹಾವಿನ ಮೇಲೆ ಕುಣಿತಾ ಇದ್ದಾನೆ, ನರ್ತನ ಮಾಡ್ತಾನೆ. ಕಾಳಿಂಗನ ಮೆಟ್ಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು, ಆಡಿದನೋ ರಂಗ ಅದ್ಭುತದಿಂದಲಿ. ಪರಮಾತ್ಮನ ಹೆಸರೇ ಅದ್ಭುತ, ಇವರ ಆಟ ಎಷ್ಟು ಅದ್ಭುತ ಇರಬೇಕು. ಕುಣಿತಾಡ್ತಾ ಇರಂತ ಕೃಷ್ಣ, ಬ್ರಹ್ಮಾದಿ ದೇವತೆಗಳು ನೋಡಿ ಆನಂದ ಪಡ್ತಾ ಇದ್ದಾರಂತೆ. ಕಾಲಿಯ ವಥನ ಮಾಡಬೇಕಾದ್ರೆ ಅಧೀನದ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾವಧೀಶಂ ಅದರ್ಶಯ ತಾಲಗತೀಹಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿಹಿ. ಎಷ್ಟು ಸುಂದರವಾದ ಶ್ಲೋಕದಲ್ಲಿ ವಾದಿರಾಜಸ್ವಾಮಿಗಳು ರುಕ್ಮಿಣೇಶ್ವರ ವರ್ಣನೆ ಮಾಡ್ತಾ ಇದ್ದಾರೆ. ಅನೀನದ ಪದ್ಮಭವೋ ಮೃದಂಗಂ, ಬ್ರಹ್ಮದೇವರು ಅದನ್ನ ಅರ್ಥ ಹೇಳಬೇಕಾಗಿಲ್ಲ, ಅದನ್ನೇ ಕನಕದಾಸರು ಬರೀತಾರೆ. ಡೋಳಿನ ಮೇಲ್ಕೈಯ ಬರಮಪ್ಪ ಹಾಕ್ಯಾನು, ತಾಳವ ಶಿವನಪ್ಪ ಕಟೆದಾನ್ಮ್ಯ, ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು, ಚೆಲುವ ಕಡಕಪ್ಪ ಕುಡಿದಾನ್ಮ್ಯ. ದೇವಿ ನಮ್ಮ ದೇವರು ಬಂದವರು ಬನ್ನೀರೇ ನೋಡ ಬನ್ನೀರೆ, ಅಕ್ಷರಶಃ ಅನುವಾದ ಅದು. ಅನೀರದ ಪದ್ಮಭವ ಮೃದಂಗಂ, ಮೃದಂಗ ಅಂದ್ರೆ ಡೋಳು, ಡೋಳಿನ ಮೇಲ್ಕೈಯ ಬರಮಪ್ಪ ಹಾಕ್ಯಾನು, ಬರಮಪ್ಪ ಅಂದ್ರೆ ಬ್ರಹ್ಮ ಅಂತ ಅರ್ಥ. ಆಮೇಲೆ ಅದರ್ಶಯ ತಾಳಗತಿ ಹೀ ಕಪರ್ದಿ, ತಾಳವ ಶಿವನಪ್ಪ ಕಟೆದಾನ್ಮ್ಯ. ಆಮೇಲೆ ಹನುಮಂತ ಹಾಡಿದ ಜಗೌ ಹನುಮಾನ್ ಜಗತಾಮಧೀಶಂ, ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು, ನನರ್ಥ ಗೋಪಾಲಕ ಬಾಲ ಮೌಲಿಹಿ, ಕೃಷ್ಣ ಕುಣಿದಾಡಿಬಿಟ್ಟ, ಚಲುವ ಕನಕಪ್ಪ ಕುಣಿದಾನ್ಮ್ಯ. ವಾದಿರಾಜಸ್ವಾಮಿಗಳು ಕನಕದಾಸರು ಭಾರಿ ದೊಡ್ಡ ಸಂಬಂಧ, ಅವರ ಕಾಲಕ್ಕೆ ಕೃಷ್ಣ ತಿರುಗಿದ್ದು ಅಂತ ಹೇಳೋದು. ಕೃಷ್ಣನ ಈ ತಿರುಗೋ ಮತ್ತೆ ತಿರುಗಿಸೋಬಿಟ್ಟಿದ್ರು ಮನಸ್ಸಿನೊಳಗೆ, ಅವರು ಹೊರಗು ತಿರುಗಿದ ಅಷ್ಟೇ ಕೃಷ್ಣ. ಆ ದೃಷ್ಟಿಯಲ್ಲಿ ಕನಕದಾಸರ ಈ ಮಾತು, ತ್ರಿವಿಕ್ರಮ ದಾಸಸ್ಯ ದಾಸ ಅಂತ ಮೋಹನ ತರಂಗಿಣಿಯಲ್ಲಿ ಕರ್ಕೊಂಡಿದ್ದಾರೆ ತಮ್ಮನ್ನು. ತ್ರಿವಿಕ್ರಮದಾಸರು ವಾದಿರಾಜಸ್ವಾಮಿಗಳು ಅವರ ದಾಸ ನಾನು ಅಂತ ಕರ್ಕೊಂಡಿದ್ದಾರೆ. ಅದಕ್ಕೆ ತಕ್ಕಂತೆ ಅಕ್ಷರಶ ಅನುವಾದವನ್ನು ಮಾಡಿ ಆ ಪದ್ಯವನ್ನು ಕೊಟ್ಟಿದ್ದಾರೆ. ಕೃಷ್ಣ ಕುಣಿದನಂತೆ, ಅಲ್ಲಿ ಕೃಷ್ಣ ಕುಣಿದಿದ್ದು ನೋವುಂಟು ಮಾಡಲಿಕ್ಕಲ್ಲ, ತನ್ನ ಪಾದದ ಗುರುತು ಅವನ ತಲೆ ಮೇಲೆ ಬೀಳಿ, ಗರುಡ ನೋಡಿದಾಗ ಕ್ಷಮಿಸಿ ಬಿಡಲಿ ಬಿಟ್ಟು ಹೋಗಲಿ ಅಂತ ಹೇಳಿ ಮಾಡ್ಲಿಕ್ಕೆ ಆ ಪರಮಾತ್ಮ ಹಾಕಿದ್ದಾರೆ. ತನ್ನ ಭಕ್ತ ಅಂತ ಐಡೆಂಟಿಟಿ ಕಾರ್ಡ್ ಕೊಡ ಕೃಷ್ಣ ಮಾಡಿದ್ದಷ್ಟೇ, ಅದನ್ನ ತನ್ನ ಭಕ್ತ ಅಂತ ಅವನು ರುಜುವಾತು ಮಾಡಬೇಕಾಗಿತ್ತಂತೆ. ಕೃಷ್ಣ ತುಳಿತಾ ತುಳಿತಾ ಹಾಗೆ ಮಾಡಿಬಿಟ್ಟ. ನಮಗೂ ಅಷ್ಟೇ, ಭಗವಂತ ಕಷ್ಟ ಕೊಡೋದು ಏನೋ ಮಾಡಲಿಕ್ಕೆ ಅಲ್ಲ, ದೇವರ ನೆನಪು ನಮ್ಮ ಮನಸ್ಸಿನಲ್ಲಿ ಮೂಡಲಿಕ್ಕೆ. ಅಲ್ಲಿ ಪಾದದ ಗುರುತು ತಲೆ ಮೇಲೆ ಬಿತ್ತು, ಪದದ ಗುರುತು ಮನಸ್ಸಲ್ಲಿ ಬಿಡಬೇಕಷ್ಟೆ. ಭಗವಂತನ ಪದದ ಗುರುತುಗಳು ಯಾರ ಮನಸ್ಸಿನಲ್ಲಿ ಭದ್ರವಾಗಿ ಮೂಡುತ್ತೋ ಅವರಿಗೆ ಸಂಸಾರ ಒಂದು ಸರ್ಪದ ಭಯ ಇಲ್ಲ, ಯಾವ ಕಾಲಕ್ಕೂ ನಾವು ಅನಾಹುತ ಕಲ್ಲಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ತತ್ವವನ್ನು ಹೇಳಿದ್ದಾರೆ ಅಂತ ಕೃಷ್ಣನ ಮಹಾತ್ಮನ ಕೇಳುತ್ತಾ ಗೋಪಿಕಾಚಾರ್ಯರು ನೋಡಿದರಂತೆ. ಕೃಷ್ಣ 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 ಅಂಥೇಳಿ ಅವರಿಗೆ ವಿಶೇಷವಾದ ಆಸಕ್ತಿ ಬಂದುಬಿಟ್ಟಿದೆ. ಕೃಷ್ಣನ್ನೇ ವಿವಾಹವಾಗಬೇಕು ಸಂಕಲ್ಪ ಮಾಡ್ತಾ ಇದ್ದಾರೆ. ಅಲ್ಲಿ ವಿವಾಹವಾದವರ ಗುಂಪು ಹೊಂದಿದೆ, ಕೃಷ್ಣ ಸಿಗಬೇಕು ಅವರಿಗೆ ಅಷ್ಟೇ. ವಿವಾಹವಾಗದವರ ಗುಂಪಿದೆ, ಕೃಷ್ಣನೇ ಮದುವೆ ಆಗಬೇಕು ಅಂತ ಅವ್ರಿಗೆ ಸಂಕಲ್ಪ ಇದೆ. ಕೃಷ್ಣ ಸಿಗಬೇಕು ನಮಗೆ ಕೂಡ. ಅದು ಕಾತ್ಯಾಯರಿ ವ್ರತಧರಾಹ, ಕಾತ್ಯಾಯರಿ ವ್ರತವನ್ನು ಮಾಡಿ ಜನಕ್ರೀಡೆ ಆಡ್ತಾ ಇದ್ದಾರೆ, ವಸ್ತ್ರಗಳನ್ನೆಲ್ಲ ತೆಗೆದಿಟ್ಟುಬಿಟ್ಟಿದ್ದಾರೆ. ಕೃಷ್ಣ ಅಲ್ಲಿಗೆ ಬರ್ತಾನೆ, ವಸ್ತ್ರ ಅವರೆಲ್ಲ ಜನರಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಕೃಷ್ಣ ಬರ್ತಾ ಎಲ್ಲ ವಸ್ತ್ರಗಳನ್ನು ತಗೊಂಡು ಮೇಲೆ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ, ಮರ ತುಂಬ ಹಂಚಿ ಕುತ್ಕೊಂಡ್ಬಿಟ್ಟಿನಂತೆ. ನೋಡ್ತಾರೆ ವಸ್ತ್ರಗಳೇ ಇಲ್ಲ, ಆ ನೋಡ್ತಾರೆ ಕೃಷ್ಣ ಕುತ್ಕೊಂಡ್ಬಿಟ್ಟಿದ್ದಾನೆ. ಹೋ ಅಂತ ಗಲಾಟೆ ಆಗುತ್ತೆ. ಕೃಷ್ಣ ವಸ್ತ್ರ ಕೊಡು, ವಸ್ತ್ರ ಕೊಡು, ವಸ್ತ್ರ ಕೇಳಿದ್ರೆ ನಾನು ಕೊಡೋದಿಲ್ಲ, ತಪ್ಪಾಯ್ತು ತಪ್ಪುಗಳೇ ಕೊಡ್ತೇನೆ ಅಷ್ಟೇ. ಈ ಕಥೆಯಲ್ಲಿ ಅಶ್ಲೀಲ ಭಯವನ್ನಾಗಿ ಜನ ಮಾಡೋದು ದೊಡ್ಡ ಶಾಸ್ತ್ರಾರ್ಥ ಅದು. ಒಂದು ಕೃಷ್ಣ ಹೇಳ್ತಾನೆ, ನೀವು ವಸ್ತ್ರ ಬಿಚ್ಚಿಟ್ಟು ಸ್ನಾನ ಮಾಡ್ತೀರಲ್ಲ ತಪ್ಪು ಅಂತ ಹೇಳ್ತಾರೆ ಶಾಸ್ತ್ರ ಹೇಳುತ್ತೆ. ಎಂದು ವಿವಸ್ತ್ರರಾಗಿ ನರಗ್ನ ಸ್ನಾಯಿತ, ವಿವಸ್ತ್ರರಾಗಿ ಸ್ನಾನವನ್ನು ಮಾಡಬಾರದು ಅಂತ ಶಾಸ್ತ್ರ. ತಪ್ಪು ಮಾಡಿದ್ದೀರಿ ನೀವೀಗ, ಅದು ಎಚ್ಚರಿಕೆ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಲೌಕಿಕ ಸ್ನಾನದ ಪರಿಕಲ್ಪನೆಯನ್ನ ಕೊಡೋದು ಹೊರಗೆ, ಒಳಗೆ ಹಾಗಲ್ಲ. ವಸ್ತ್ರವಿಲ್ಲದೆ ಸ್ನಾನ ಮಾಡಬಾರದು. ಜಲ ಕ್ರೀಡೆ ಅಂದ್ರೇನು? ಶಾಸ್ತ್ರಾಧ್ಯಯನ ಅಂತ ಅರ್ಥ. ಜಲಂ ಶಾಸ್ತ್ರ, ಕ್ರೀಡಾ ಅಂದ್ರೆ ವಿಹಾರ. ವೇದಶಾಸ್ತ್ರ ವಿನೋದೇನ ಕ್ರೀಡೆಯನ್ ಪುರುಷೋತ್ತಮಂ. ಶಾಸ್ತ್ರಾಧ್ಯಯನ ಮಾಡದೆ ಜಲ ಕ್ರೀಡೆ, ಅದನ್ನು ಮಾಡಬೇಕಾದ್ರೆ ವಸ್ತ್ರ ಬಿಟ್ಟು ಮಾಡಬಾರದು ಅಂತ ಶಾಸ್ತ್ರ. ವಸ್ತ್ರ ಬಿಟ್ಟು ಮಾಡಬಾರದು, ಏನು ಅರ್ಥನೇ ಆಗೋದಿಲ್ಲ. ಏನಾಗಂದ್ರೆ ವಸ್ತ್ರ ಬಿಟ್ಟು ಮಾಡಬಾರದು ಅಂದ್ರೆ ಏನು? ಆಚಾರ್ಯ ಹೇಳ್ತಾರೆ, ಚಾಂದೋಗ್ಯದಲ್ಲಿ ಹೇಳ್ತಾರೆ, ಪ್ರಾಣಸ್ಯ ವಸ್ತ್ರ ಬುದ್ಧಿಯಾತು. ವಸ್ತ್ರ ಅಂದ್ರೆ ವಾಯುದೇವರು, ವಾಯುದೇವರನ್ನು ಬಿಟ್ಟು ಶಾಸ್ತ್ರ ಓದಬಾರದು ಅಂತ. ವಾಯುದೇವರು ಬಿಡೋದು ಅಂದ್ರೇನು? ಆಚಾರ ನಿರ್ಣಯ ಇಲ್ಲದೆ ವ್ಯಾಸರ ಗ್ರಂಥ ಓದಬಾರದು. ಓದಿದರೆ ನಾವು ವಸ್ತ್ರ ಬಿಟ್ಟು ಸ್ನಾನ ಮಾಡಿದ ಪಾಪ ಬರುತ್ತೆ. ಕೃಷ್ಣ ಎಚ್ಚರಿಕೆ ಕೊಡ್ಲಿಕ್ಕೆ ಹಾಗೆ ಮಾಡಿದ್ದಾನೆ. ಭಾಗವತದ ಸ್ನಾನ ಮಾಡಬೇಕಾದ್ರೆ ಭಾಗವತ ತಾತ್ಪರ್ಯ ನಿರ್ಣಯನ ವಸ್ತ್ರ ಇರಬೇಕು, ಅದಕ್ಕೆ ಇಲ್ಲದ ಹೋದ್ರೆ ಸಾಧ್ಯವೇ ಇಲ್ಲ. ಅನೇಕರಿಗೆ ಗೊತ್ತಿಲ್ಲ, ಹಿಂದಿನ ಕಾಲದಲ್ಲಿ ಪುಸ್ತಕ ಕಟ್ಟಿಡೋದ್ರೆ ಒಳ್ಳೆ ಬಟ್ಟೆಯಲ್ಲಿ ಕಟ್ಟಿಡ್ತಾ ಇದ್ರು ಹಿಂದಿನ ಕಾಲಕ್ಕೆ. ಇವತ್ತು ಹಿಂದಿನ ಕಾಲ ಪುಸ್ತಕ ನೋಡೇ ಇಲ್ಲ ನಾವು, ಆದ್ರೆ ಹಿಂದಿನ ಕಾಲ ಜನಗಳೆಲ್ಲ ಪುಸ್ತಕಗಳು ಇಲ್ಲ, ಅವ್ರು ಬಟ್ಟೆಯಲ್ಲಿ ಕಟ್ಟಿಡ್ತಾ ಇದ್ರು. ಯಾತಕ್ಕೊಂತ ಬೇರೆ ಕಾರಣ ಅಲ್ಲ, ಬಟ್ಟೆ ವಾಯುದೇವರು ಅವರು ಸದಾ ಪರಮಾತ್ಮನಿಗೆ ರಕ್ಷಕರಾಗಿದ್ದಾರೆ. ಯಾವ ದೃಷ್ಟಿಯಿಂದ ರಕ್ಷಕರು ಅಂದ್ರೆ ಸಿದ್ಧಾಂತ ಪ್ರಸಾರ ಮಾಡ್ತಾರೆ ಅಂತ. ಅದಕ್ಕೆ ರಕ್ಷ ಜನಿತಾವತ ವಿಷ್ಣ ಅಂತಾರೆ. ಆ ಅರ್ಥದೊಳಗೆ ವಾಯುದೇವರು ಶಾಸ್ತ್ರ ಪ್ರಸಾರ ಮಾಡ್ತಾರೆ. ಭಾಗವತ ಪುಸ್ತಕದ ಮೇಲೆ ಬಟ್ಟೆ ಕಟ್ಟಿಬಿಟ್ರೆ ಭಾಗವತ ಆತ್ಮರಣೆ ಮೇಲಿದೆ ಅಂತ ಅರ್ಥ. ಅದಕ್ಕೆ ಈ ಮನೆ ಮನೆಗಳಲ್ಲಿ ಪುಸ್ತಕ, ಅವ್ರಿಗೆ ಅಣ್ಮಾರಿ ಇರಲಿಲ್ಲ ಅಂತಲ್ಲ, ಅವರಿಗೆ ಆ ಕಲ್ಪನೆ ಉಳಿಸಿದ್ರು ನಮ್ಮ ಜನಗಳು. ಪುಸ್ತಕದ ಬಟ್ಟೆಯಲ್ಲಿ ಕಟ್ಟಿಡೋ, ಇವತ್ತು ಕ್ಯಾಲಿಕೋ ಬೋಂಡು ಬಂತು ಅಷ್ಟೇ, ಅದ್ರ ಬಂದು ಕ್ಯಾಲಿಕೋ ಬೆಂಡು ಬಂತು. ಕ್ಯಾಲಿಕೋ ಕೂಡ ವಾಯುದೇವರು ಇರ್ತಾರೆ, ಬಟ್ಟೆ ಒಂದೇ ರೀತಿ ಬಟ್ಟೆ ಬಂತಲ್ಲ ಅಂತ. ಏನೇ ಬಂದ ವಾಯುದೇವನ ಬಿಡಲಿಕ್ಕಾಗೋದಿಲ್ಲ. ಉಸಿರು ಬಿಡಲಿಕ್ಕೆ ಇಲ್ಲಿ ಹಾಗೆ ಸಾಧ್ಯ ಇಲ್ಲವೋ ಅಲ್ಲೂ ವಾಯುದೇವರು ಬಿಡಲಿಕ್ಕಾಗೋದಿಲ್ಲ. ಬಿಟ್ಟಿದ್ದೇವೆ ಅಂತ ಹೇಳ್ಕೊಂಡು ಮೃತಪ್ರಾಯ ಅಂತಾನೆ ಅರ್ಥ. ಅವು ಇಷ್ಟು ಮಹಿಮೆ ತೋರಿಸ್ತಾ ಇದ್ದ ಕಾಲಕ್ಕೆ ಕಂಸನಿಗೆ ಅವರೆಲ್ಲ ಓಡ್ತಾರೆ, ಕೃಷ್ಣ ಹತ್ರ ಬರ್ತಾರೆ, ಕೃಷ್ಣ ಕೊಳಲು ಊತ್ತಾನೆ, ವೇಣುಗಾನವನ್ನು ಮಾಡ್ತಾನೆ, ಹುಚ್ಚೆದ್ದು ಬರ್ತಾರೆ ಗೋಪಿಕಾಸ್ತ್ರೀಯರುಗಳು. ದಾಸ ಸಾಹಿತ್ಯ ಅಂತೂ ಕೃಷ್ಣನ ಕಥೆ ಲೀಲೆಗಳಿಗೆ ಬಹುಭಾಗ ಮೀಸಲು. ಹರಿದಾಸ ಸಾಹಿತ್ಯದ ಸಿಂಹಪಾಲು ಕೃಷ್ಣನ ಬಾಲ್ಯಲೀಲೆಗಳು ಮೀಸಲು ಎಂಬುದನ್ನು ನಾವು ನೋಡಿದವರಿಗೆ ಅಲ್ಲಿ ಎಷ್ಟು ಹೇಳಿದ್ರು ಮುಂದಕ್ಕೆ ಹೋಗೋದೇ ಇಲ್ಲ. ಅದು ಒಂದು ಅಲ್ಲಿಗೆ ಬಂದರಂತೆ ಕೃಷ್ಣನನ್ನ ಕಾಡ್ತಾರೆ, ಕೃಷ್ಣ ಸಿಗುತ್ತಾರೆ, ಆಶ್ಚರ್ಯ ಪಡ್ತಾರೆ, ಆನಂದ ಪಡ್ತಾರೆ, ಅಹಂಕಾರನೂ ಪಟ್ಟುಬಿಡ್ತಾರೆ, ನಮಗೆ ಕೃಷ್ಣ ಸಿಕ್ಕ. ಇದು ವಿದ್ವಾಂಸರ ಮನೋಭಾವ ಹೇಳ್ತಕ್ಕಂಥ ಕಥೆ. ಕೃಷ್ಣ ಸಿಕ್ಕ, ಅಹಂಕಾರ ಬಂತು, ಶಾಸ್ತ್ರ ಓದ್ದ ಅಹಂಕಾರ ಬಂತು. ಇಮ್ಮಿಡಿಯೇಟ್ ಆಗತಕ್ಕಂಥ ಗುಣಗಳವೆಲ್ಲ ಕೂಡ ಈ ಕಳೆಯೊಂದಿಗೆ ಬೆಳೆ ಹೇಗೋ ಹಾಗೆ ಅಹಂಕಾರ. ಕೃಷ್ಣ ಓ ಕೃಷ್ಣ ಸಿಕ್ಕ, ಯಾತಕ್ಕೆ? ನಾನು ಭಾರಿ ಬುದ್ಧಿವಂತ ಪಂಡಿತನಾದೆ ಅನ್ಕೋತೇವಲ್ಲ, ಭಾರಿ ಸುಂದರಿಯರು ಅದ ಕೃಷ್ಣ ಸಿಕ್ಕಿಬಿಟ್ಟ ಅನ್ಕೊಂಡ್ರು. ಭಾರಿ ಸೌಂದರ್ಯ ನಮ್ಮಲ್ಲಿದೆ, ಕೃಷ್ಣ ನಮ್ಮ ರೂಪಕ್ಕೆ ಮರುಳಾದ ಅಂತ ತಿಳ್ಕೊಂಡು ಬಿಟ್ರು. ಕೃಷ್ಣ ಆಯ್ತು ಅಂತ ಹೇಳಿದ್ದು ಮಾಯ ಆಗಿಬಿಟ್ಟಂತೆ. ಅಹಂಕಾರ ಬಂದ್ರೆ ಶಾಸ್ತ್ರಜ್ಞಾನ ಹೋಗಿಬಿಡುತ್ತೆ ಅಂತ ಅರ್ಥ. ಅಹಂಕಾರ ಅಂದ್ರೆ ಗೆದ್ದೆಡದ ಪುಸ್ತಕ ಇದ್ದಾಗ ಲೆಕ್ಕ, ಸುಟ್ಟು ಬೂದಿ ಆಗಿಬಿಡುತ್ತೆ. ಕೃಷ್ಣ ಮಾಯನೇ ಆಗಿಬಿಟ್ಟ. ಪಿಂಡಾಂಡದೊಳಗಿನ ಗಂಡನ ಕಾಣದೆ ಮುಂಡೇರಾದರು ಪಂಡಿತರು. ಪುರಂದರದಾಸರ ಮಾತದು ಗಂಡನ ಕೃಷ್ಣನ ಕಾಣದೆ, ಶಾಸ್ತ್ರ ಕಂಡಿದೆ ಕೃಷ್ಣನೇ ಕಂಡಿಲ್ಲ, ಹಾಗಾಗಿ ಬಿಡುತ್ತದೆ. ಕೃಷ್ಣ ಮಾಯವಾದಾಗ ಹುಡುಕ್ತಾರೆ, ಕೃಷ್ಣ ಸಿಗೋದಿಲ್ಲ. ಆಗ ಅವರಿಗೆ ಜ್ಞಾನ ಬಂತಂತ. ಓ ಎಂತ ಆಶ್ಚರ್ಯ ಇದು, ಕೃಷ್ಣ ನಮ್ಮ ರೂಪಕ್ಕೆ ಮರಳಾದಂತ ಅಹಂಕಾರ ಪಟ್ವಿ, ಕೃಷ್ಣ ಕಾಣಲಿಲ್ಲ. ತಪ್ಪದು, ಅವನ ರೂಪಕ್ಕೆ ನಾವು ಮರಳಾಗಿದ್ದೇವೆ. ಕೃಷ್ಣ ನಮಗೆ ಅನುಗ್ರಹ ಮಾಡದ ಅಂತ ಅರ್ಥ ಮಾಡಿಕೊಂಡು ಸ್ತೋತ್ರ ಮಾಡ್ತಾರೆ. ಅದೇ ಗೋಪಿಗೀತ ಅಂತ ಪ್ರಸಿದ್ಧವಾದ. ಜಯತೀತೆ ಇಧಿಕಂ ಜನ್ಮನಾ ವ್ರಜ ಸಯ್ಯತ ಇಂದಿರಾ ಸಾಧು ತತ್ರಹಿ, ವರ್ಣನೆ ಮಾಡೇ ಮಾಡ್ತಾರೆ. ಅರ್ಥ ಮಾಡಿದ ಗುರುತು ಅದರೊಳಗಿದೆ. ನಖಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿ ನಾಮ ಅಂತರಾತ್ಮದೃಕ್ ವಿಹನ ಸಾತ್ವಿತೋ ವಿಶ್ವಗುಪ್ತಯೇ ಸಖ ಉದೇಯಿವಾನ್ ಸಾತ್ವತಾಂಕುಲೆ. ನಖಲು ಗೋಪಿಕಾನಂದನ, ನೀನು ಗೋಪಿಯ ಮಗನಲ್ಲ, ವಿಘನ ಸಾರ್ಥಿತ ಬ್ರಹ್ಮಪೂಜಿತ ಪಾದ ನೀನು. ಎಷ್ಟು ಸುಂದರವಾದ ಅನುಭವಿಸಿಡ್ತಾ ಇದ್ದಾರೆ ನನ್ನೆಲ್ಲ ಕೂಡ. ಕೃಷ್ಣ ಈಗ ನಾವು ಓಡಿ ಬಂದ್ವಿ, ಈ ಓಡಿ ಬಂದ ಜಾತಕ್ಕೆ ಇನ್ನೂ ಚೆನ್ನಾಗಿ ಅರ್ಥವಾಯಿತು ಅಂತ ಹೇಳಿದ್ದಾರೆ. ಪತಿಸುತಾನ್ವಯ ಭ್ರಾತೃ ಬಾಂಧವಾನ್ ಅತಿ ವಿಲಂಘ್ಯತೇಹಿ ಅಚ್ಯುತ ಆಗತಾಹ. ಎಷ್ಟು ಸುಂದರವಾದ ಮಾತು ಕೃಷ್ಣ. ಎಲ್ಲರೂ ಬಿಟ್ಟು ಎನ್ನ ಬಂದ್ಬಿಟ್ಟಿದ್ದೀವಿ ನಾವೀಗ, ಎಲ್ಲ ಬಿಟ್ಟು ಯಾಕೆ ಬಂದಿರಿ ಅಂತ ಕೇಳಿದರೆ, ನನ್ನ ಹತ್ರ ಯಾಕೆ ಬಂದಿರಿ ಅಂತ ಕೇಳಿದರೆ, ನೀನು ಅಚ್ಯುತ, ಉಳಿದವರು ಚ್ಯುತರು, ಉಳಿದವರು ಚ್ಯುತರು ಬಿಟ್ಟುಬಿಟ್ಟಿದ್ದೇವೆ, ಅಚ್ಯುತರು ಅದಕ್ಕೆ ಬಂದಿ, ನೀನು ಅಚ್ಯುತ. ಅರ್ಥವತ್ತಾದ ಮಾತು. ಉಳಿದವ ನಶ್ವರ, ದೇವರೊಬ್ಬ ಶಾಶ್ವತ, ಅಜೋ ನಿತ್ಯ ಶಾಶ್ವತ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ದೇವರ ನ್ಯಾತಿ ಕೆಡಬೇಕು ಅನ್ನೋದು ಗೋಪಿಯವರು ಕೊಟ್ಟ ಉತ್ತರ. ಉಳಿದ ಪದಾರ್ಥಗಳು ನಶ್ವರ, ಭಗವಂತ ಶಾಶ್ವತ, ಅದಕ್ಕೆ ಪ್ರಮಾಣಂ ಕುರು ಮಾನಸ ಮೀಶ ಪದೆ ಅಂತ ಅನುಭವಿಸಿ ಮಾತಾಡಿದರು. ಕೊನೆಯ ಕೃಷ್ಣ ಅವರು ಇಷ್ಟೆಲ್ಲ ದುಃಖಪಟ್ಟಾಗ ಇತಿ ಗೋಪ್ಯ ಪ್ರಗಾಯಂತ್ಯ ಪ್ರಳಪಂತ್ಯಶ್ಚ ಚಿತ್ರಧ ಋದು ಸುಸ್ವರಂ ರಾಜನ್ ಕೃಷ್ಣ ದರ್ಶನ ಲಾಲಸಾಹ. ಘೋರ ಕತ್ತುಬಿಟ್ರಂತ ಆನಂದದಿಂದ ಅಳು ಬರುತ್ತೆ ಎಂಬುದಕ್ಕೆ ಸಾಕ್ಷಿ ಅದು. ಒಂದು ಮೊದಲು ನೋದನ, ಭಕ್ತಿಯಿಂದ ರೋದನ. ಕೃಷ್ಣ ಕಂಡ ತಾಸಾ ಮಾವಿರಭೂ ಚೌರಿಹಿ ಸ್ಮಯಮಾನ ಮುಖಾಂಬುಜ ಪೀತಾಂಬರಹರ ಸ್ರಗ್ವಿ ಸಾಕ್ಷಾತ್ ಮನ್ಮಥ ಮನ್ಮಥ. ಸಾಕ್ಷಾತ್ ಕೃಷ್ಣ ಕಂಡಂತೆ, ಏನು ವಿಹಾರ, ಏನಾನಂದ ಸಾಧ್ಯವೇ ಇಲ್ಲ. ಆ ಒಂದು ಹಂತವನ್ನು ಅವರು ದಾಟಿದರು, ಕೊನೆಗೆ ಅಹಂಕಾರದ ಹಂತವನ್ನು ದಾಟಿದರು. ಆಗ ಕೃಷ್ಣ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕ, ಅನುಗ್ರಹ ಮಾಡ್ತಾ ಇದ್ದಾರೆ. ಇಷ್ಟೊತ್ತಿಗೆ ಕಂಸನ ವಿಜ ಹತ್ರ ನಾರದ ಮನೆಗಳು ಹೋಗಿ, ಕೃಷ್ಣ ಯಾರು ಗೊತ್ತೇನಯ್ಯ, ದೇವಕ್ಕೆ ಎಂಟನೇ ಗರ್ಭನೇ ಆತ ಅಂತೇಳಿ ಭಾಗವತ ದಶಮಸ್ಕಂದ ಮೊದಲು ಪ್ರವಚನ ಮಾಡಿ ನಾರದ ಮನೆಗಳೇ. ಪಾಪ ಕಂಸನ ಮುಂದೆ ಅದು ಕೂಡ ಕೃಷ್ಣಾವತಾರದ ಘಟ್ಟ ಪೂರ್ತಿ ಪ್ರವಚನ ಮಾಡಿಬಿಟ್ರಂತೆ. ಪಾಪ ಮಂಗಳವನ್ನು ಮಾಡಲಿಲ್ಲ ಅಷ್ಟೇ, ಯಾಕೆ ಅಮಂಗಳದ ವ್ಯಕ್ತಿ ಅವರವರಿಗೆ ಅವನಿಂದೇನು ಮಂಗಳ ಮಾಡೋದು ಅಂತೇಳಿ ಬಿಟ್ಟುಬಿಟ್ರೆ. ಎಲ್ಲ ಕಥೆ ಕೇಳಿದ ಅವ್ರು ಭಕ್ತಿ ಬರಲಿಲ್ಲ ಅದಕ್ಕೆ ಮಂಗಳ ಮಾಡಿಲ್ಲ. ಸಿಟ್ಟು ಬಂತಂತೆ, ವಸ್ತೇ ದೇವಕಿಯರನ್ನ ಬಂದರು ಮತ್ತೆ ಒಳಗೆ ಹಾಕಿಬಿಟ್ಟೆ. ಆಗ ಅಕ್ರೂರ ಅಕ್ರೂರ ನೀನು ಹೋಗು, ಕೃಷ್ಣ ಕರ್ಕೊಂಬ ಬೇಗ. ಅಕ್ರೂರ ಬಂದಂತೆ, ಏನು ಅಕ್ರೂರನ ಆನಂದ ಅಂದ್ರೆ ಸಾಧ್ಯವೇ ಎಲ್ ಟಿ ಸಿ ಸಿಕ್ಕರೆ ನಮಗೆ ಅಷ್ಟು ಆನಂದ ಆಗುತ್ತೆ. ಬದರಿಗೆದರಿಗೆ ಇನ್ನು ಫಸ್ಟ್ ಎಲ್ ಟಿ ಸಿ ಅವೈಲ್ ಮಾಡಿಕೊಂಡವ್ರು ಅಕ್ರೂರ ಪಾಪ. ಕಂಸನ ಖರ್ಚು ಇವನ ಯಾತ್ರೆ, ಕೃಷ್ಣನ ಕೃಷ್ಣನ ಪಟ್ಟಣಕ್ಕಲ್ಲ ಕೃಷ್ಣನ ಹತ್ರನೇ ಹೋಗ್ಬಿಡ್ತಾನೆ ಪುಣ್ಯಾತ್ಮ. ಎಷ್ಟು ಸದುಪಯೋಗ ಮಾಡಿಕೊಡುತ್ತಾನೆ, ಕೃಷ್ಣ 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 ಅಂತ ಬಂದಂತೆ ಗೋಕುಲಕ್ಕ ನಂದ ವೃಂದಾವನಕ್ಕೆ ಬರ್ತಾನೆ, ನೋಡ್ತಾನೆ ರಥದಿಂದ ಕೆಳಗಿಡದಂತೆ. ನಡೀಲಕ್ಕಾಗಲ್ಲ ಅಂತ ಕೈ ನಡೀಲಕ್ಕಾಗೋದಿಲ್ಲ, ಹೊರಳಾಡಿಬಿಟ್ಟ ಅಂತ ಹೇಳ್ತಾರೆ. ಕೃಷ್ಣನ ಪಾದ ಗುರುತು ಕಂಡಾಗ ಅಚೇಷ್ಟತ ಹೊರಳಾಡಿಬಿಟ್ಟನಂತೆ ಮಹಾನುಭಾವ. ಹೆಜ್ಜೆ ಗುರುತು ನೋಡಿದನಂತೆ, ಹಾಗೆ ಹೋದನಂತೆ, ಕೃಷ್ಣನ ಹತ್ರ ಹೋದನಂತೆ ಸೀದ. ಕೃಷ್ಣನ ಹತ್ರ ಅಡ್ರೆಸ್ ಯಾರ್ದು ಕೇಳಲಿಲ್ಲ ಆತ, ಆತನ ಪಾದ ಗುರುತಿಡ್ಕೊಂಡೇ ಹೊರಟುಬಿಟ್ಟ. ಎಷ್ಟು ಶಾಸ್ತ್ರಾರ್ಥ ಹೇಳುತ್ತೆ, ದೇವ್ರ ಹತ್ರ ಹೋಗಬೇಕಾದ್ರೆ ಹಾಗೆ ಆತನ ಪದದ ಗುರುತಿಡ್ಕೊಂಡು ಹೋಗ್ಬಿಟ್ರೆ ಆಗೋಯ್ತು. ಕೃಷ್ಣ ಅಂದ್ರೆ ವೇದವ್ಯಾಸ ದೇವರು, ಪದಗಳು ಅಂದ್ರೆ ಭಾಗವತಾದಿ ಶಾಸ್ತ್ರಗಳು, ಅದನ್ನು ಓದ್ತಾ ಓದ್ತಾ ಹೋಗ್ಬಿಟ್ಟು ಕೃಷ್ಣ ಸಿಕ್ಕೇ ಬಿಡ್ತಾನೆ ಅಂತ ಹೇಳ್ತಾರೆ. ಓಂ ಶಾಸ್ತ್ರ ನಿತ್ವಾತ್ವಂ. ಕೃಷ್ಣ ಏನ್ ಮಾಡ್ತಿದ್ದಾನಂತೆ, ಧ್ಯೇಯಂ ಸದಾ ಪರಿಭವಜ್ಞ ಭವಿಷ್ಠ ದೋಹಂ ವೃತ್ಯಾರ್ಥಿಹಂ ಪ್ರಣತಪಾಲ ಅಂತ ವರ್ಣನೆ ಮಾಡ್ತಾ ವಿಕಾಸ್ಕಂದಲ್ಲಿ ಹೇಳ್ತಾರಲ್ಲ, ಅಲ್ಲಿ ಗೋದೋಹನ ಮಾಡ್ತಾ ಇದ್ದಾನೆ ಕೃಷ್ಣ. ಅಲ್ಲಿಗೆ ಹೋದನಂತೆ, ಕೃಷ್ಣ ನಿಲ್ಲಿಸಿದನಂತೆ, ಅಕ್ರೂರನ್ನು ಕರೆದನಂತೆ, ಅಕ್ರೂರ ಬಾಯಿಲಿ ಏನಯ್ಯ ಚೆನ್ನಾಗಿದ್ದೀಯಾ, ಕ್ಷೇಮಕ್ಕಿಂತವನ ಪಿತಾಚ ಕುಶಲಿ ಚೆನ್ನಾಗಿದ್ದೀಯಾ, ಕಿಂ ಸಂಸಾರ ವಿಮುಕ್ತ ಏ ಪ್ರಯತಸೆ. ಮಂತ್ರದಂಥ ಮಾತದ ಬಂತು ಅಕ್ರೂರ, ಈ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಪ್ಪ. ಈ ಮಾತು ಒಂದು ಆಡಬೇಕಾದ್ರೆ ಎಷ್ಟು ಕಷ್ಟ, ವಾದಿರಾಜ ಸ್ವಾಮಿಗಳ ಮಾತು ಎಷ್ಟು ಅರ್ಥಗರ್ಭಿತವಾದ ಮಾತು. ಕೃಷ್ಣ ಏನನ್ನ ಕೇಳಿದ, ಈ ಸಂಸಾರದ ಬಿಡುಗಡೆ ಪ್ರಯತ್ನ ಪಡ್ತಾ ಇದ್ದೀಯಾ? ನಮ್ಮ ದೇವರು ಭಕ್ತರು ಕೇಳೋ ಪ್ರಶ್ನೆ ಇದು. ವಿದ್ಯಾರ್ಥಿ ಓದೋನೇನಂತ ಕೇಳ್ತಾರೆ, ಚೆನ್ನಾಗಿ ತಿಂತಾ ಇದ್ದೀಯಾ ಅಂತ ಕೇಳ್ತಾರ, ಮನೆಗೇನೆ ತಗೊಂಡಿದ್ಯಾ ಅಂತ ಕೇಳ್ತಾರ, ಸೈಟ್ ಮಾಡಿದ್ಯಾ ಅಂತ ಕೇಳ್ತಾರ, ಚೆನ್ನಾಗಿ ಓದ್ತಿದ್ಯಾ ಅಷ್ಟೇ, ಪರೀಕ್ಷೆ ಪಾಸ್ ಆಗಿ ಚೆನ್ನಾಗಿ ಓದ್ತಾ ಇದ್ದೆ ಇಷ್ಟೇ, ಇದೇನು ಪ್ರಶ್ನೆ ಕೇಳೋದಿಲ್ಲ. ವಿದ್ಯಾರ್ಥಿಗಳಿಗೆ ಪಾಸ್ ಆಗೋದು ಹೇಗೆ ಮುಖ್ಯನೋ, ಬ್ರಹ್ಮ ವಿದ್ಯಾರ್ಥಿಗಳಾದ ನಮಗೆ ಸಂಸಾರ ಬಂಧನದಿಂದ ಬಿಡುಗಡೆ ಆಗೋದೊಂದೇ ಮಾರು, ಇನ್ನೇನು ದಾರಿ ಇಲ್ಲ ಅದಕ್ಕೆ. ಲಾಕಪ್ಪದ ನೋಡಕ್ ಹೋದವರೆಲ್ಲ ಊಟ ಕೊಡ್ತಾರ, ತಿಂಡಿ ಕೊಡ್ತಾರ, ಇಲ್ಲೇ ಇದ್ಬಿಡ ಆಗಿದ್ರೆ ಅಂತಾರ, ಮೊದಲು ಹೊರಗೆ ಬರೋ ಯೋಚನೆ ಮಾಡ್ತೀಯ ಅಂತ ಕೇಳ್ತಾರೆ. ಲಾಕಪ್ಪಲ್ಲಿದ್ದವನು ಮೊದಲು ಪ್ರಶ್ನೆ ಹೊರಗೆ ಬರಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀಯ ಅಂತ ಕೇಳ್ತಾರೆ. ಇವತ್ತು ಸಂಸಾರ ಅಂದ್ರೆ ಬಂಧನ, ಇದು ಹೊರಗೆ ಹೋಗಬೇಕಲ್ಲ, ಪ್ರಯತ್ನ ಮಾಡ್ತಾ ಇದ್ದೀಯೇನಪ್ಪ? ಈ ಪ್ರಶ್ನೆ ದೊಡ್ಡವರೆಲ್ಲ ಕೇಳೋ ಪ್ರಶ್ನೆ ಇದು. ಬಂದು ರಾಯರ ಮಠಕ್ಕೆ ಹೋಗಿ ರಾಯರ ನಮ್ಮನ್ನು ಕೇಳ್ತಾರೆ, ಕಿಂ ಸಂಸಾರ ವಿಮುಕ್ತಯೇ ಪ್ರಯತಸೆ. ನಾವು ಕೇಳೋದಾಗಲ್ಲ, ಸಂಸಾರ ಕೊಡಿ ಸ್ವಾಮಿ ಅಂತ ಕೇಳೋಕೆ ಹೋಗಿರ್ತೀವಿ, ಸಮಸ್ಯೆ ನಾವು ಬಂಧನದಲ್ಲಿ ಹಾಕಿ ಅಂತ ಕೇಳೋದಕ್ಕೆ ಹೋಗಿರ್ತೇವೆ, ಬಿಡಿಸಲಿಕ್ಕೆ ಬಂದ ಜ್ಞಾನಿಗಳವರೆಲ್ಲ ಕೂಡ. ಕೃಷ್ಣ ಈ ರೀತಿ ಕೇಳಿದಾಗ ಅಕ್ರೂರಾದಂತ, ಕೃಷ್ಣ ನಾನು ಸರಿಯಾದ ದಾರಿಯಲ್ಲಿದ್ದೇನೆ, ಯಾಕೆ ಗೊತ್ತಾ? ನೀನು ಕಂಡಿ ಕಂಡಿಯಲ್ಲ, ಇನ್ನೇನು ಬೇಕು ನನಗೆ ಅದಕ್ಕಿಂತ? ಸರಿಯಾದ ದಾರಿಯಲ್ಲಿದ್ದೇನೆ ಅಂದ್ರೆ ದರ್ಶನ ಕೊಟ್ಟಿದ್ದೇನೆ ನೀನು ಭಾಗ್ಯ ಅಂತ ಸ್ತೋತ್ರ ಮಾಡ್ತಾನೆ. ಅಕ್ರೂರ ಜೊತೆ ಕೃಷ್ಣ ಹೊರಟು ಬಿಡ್ತಾನೆ. ಗೋಪಿಕಾಸ್ತ್ರ ಬೈತಾರಂತೆ, ಎಷ್ಟು ಕ್ರೂರಯ ಅಕ್ರೂರ ಅಂತ ಬೈದರಂತೆ ಪಾಪು, ಎಷ್ಟು ಕ್ರೂರಯ ಅಕ್ರೂರ, ಕೃಷ್ಣ ನಮ್ಮನ್ನು ದೂರ ಮಾಡ್ತಾ ಇದ್ದಾನೆ ಅಂತ ಬೈಕೊಂಡ್ರಂತೆ. ಕೃಷ್ಣ ಬಲರಾಮನ ಸಮೇತ ಒಂದೇ ರಥಲ್ಲಿ ಕೂತು ಹೋಗ್ತಾರೆ. ಟಿವಿ ಒಳಗೆ ಕೃಷ್ಣ ಒಂದ್ರಥ, ಬಲರಾಮ ಒಂದ್ರಥ, ಏನೋ ಇರೋ ರಥಲ್ಲಿ ಉಪಯೋಗಿಸಿಬಿಡ್ತಾರೆ ಪಾಪ. ತಪ್ಪದು, ಕೃಷ್ಣ ಬಲರಾಮ ಒಂದು ಹೆಸರಿಗೆ ರಥಲ್ಲಿ ಕೂತಿದ್ದಾನೆ ಕೃಷ್ಣ, ಶೇಷದೇವರು ಹಾಸಿಗೆ ಅವರ ಮೇಲೆ ಕೂತಿದ್ದಾರೆ ಅಂತ ಅರ್ಥ. ಅದ್ರಲ್ಲಿ ಹೋದ ಅರ್ಥ ಇದೆ, ಕೃಷ್ಣ ಬಲರಾಮರು ಯಾರೊಂದು ಗೊತ್ತಾದವರಿಗೆ ರಥ ಬೇರೆ ಮಾಡೋದು ಒಳ್ಳೇದೋ, ಒಂದು ರಥ ಒಳ್ಳೇದು ಅಂತ ಅರ್ಥ ಆಗುತ್ತೆ. ಭಾಗವತ ಏನ್ ಹೇಳಿದ್ದ ಸಿದ್ಧಾಂತ, ಯಮುನಾನದಿ ಬಂತಂತೆ, ಅಕ್ರೂರ ಇಳಿದನಂತೆ, ಅಲ್ಲ ಸ್ನಾನ ಆನ್ಹಿಕ ಮಾಡ್ತಾ ಇದ್ದಾನೆ. ವಜ್ರಾಸ ಅವಳು ಬರೀತಾರೆ, ನೋಡಿದ್ರ ನಾ ನಾಲ್ಕು ಅಕ್ಷರ ಓದಿಬಿಟ್ಟು ನನ್ನ ಸಮಾನ ಇಲ್ಲ ಅಂತ ದೇರ್ ಪೂಜೆ ಬಿಟ್ಟು ಓಡಾಡ್ತೀರಿ, ಸ್ನಾನ ಬಿಟ್ಟು ಬಿಡ್ತೀರಿ, ಸಂಧ್ಯಾವನ್ನೇ ಬಿಟ್ಟು ಬಿಡ್ತೀರಿ, ನೀವು ಓದಿರೋ ನಾಲ್ಕು ಅಕ್ಷರ ಅಷ್ಟೇ. ಅಕ್ರೂರನ ಕೈಲೇ ಕೃಷ್ಣ ಸಿಕ್ಕಿದ್ದಾನೆ ಗೊತ್ತಾ, ಜೊತೆಗಿದ್ದಾನೆ ಗೊತ್ತಾ, ಇಷ್ಟಾದ್ರೂ ಸ್ನಾನ ಸಂಧ್ಯಾನೆ ಮಾಡ್ತಿದ್ದಾನೆ ಗೊತ್ತಾಯ್ತಲ್ಲ. ಆದ್ರಿಂದ ಜ್ಞಾನೀಚ ಕರ್ಮಾಣಿ ಸದೋದಿತಾನಿ ಕುರಿಯಾದ ಕಾಮಃ ಸತತಂ ಭವೇತ. ಇದು ಎಷ್ಟು ದೊಡ್ಡ ಅರ್ಥವನ್ನು ಅನುಸ್ತಾರೆ. ವಾದಿರಾಜ ಹುಡುಕುಳಿ ಶೀಲ ತಗೊಂಡ್ಬಿಟ್ರೆ ಇಡೀ ಆಚಾರ್ಯರ ಭಾಗವತಾತ್ಪರ್ಯದ ಆ ಭಾಗಕ್ಕೆ ಬರೆದ ಅಪೂರ್ವವಾದ ವ್ಯಾಖ್ಯಾನವಾಗಿ ಕಾಡ್ತಾ ಇದೆ. ಅಷ್ಟು ಸುಂದರವಾದಂಥ ಅರ್ಥಗಳು. ಕೃಷ್ಣ ಕೈಯಲ್ಲಿದ್ದಾನೆ, ಆದರೂ ಆತ ಕರ್ತವ್ಯ ತ್ಯಾಗ ಮಾಡಲಿಲ್ಲ. ಆದ್ದರಿಂದ ಅಪರೋಕ್ಷ ಜ್ಞಾನಿಯು ಕರ್ತವ್ಯ ಕರ್ಮವನ್ನು ಮಾಡಲೇಬೇಕು, ಅದು ಆಪ್ಷನ್ನಲ್ಲ, ಕಂಪಲ್ಸರಿ. ಮೊದಲು ಮಾಡತಕ್ಕಂಥ ಕರ್ಮಕ್ಕೆ ಜ್ಞಾನ ಫಲವಾದರೆ ಅನಂತರ ಮಾಡತಕ್ಕಂಥ ಕರ್ಮಾಚರಣೆಗೆ ಆನಂದಾತಿಶಯ ಫಲ, ಮುಕ್ತಿಯಲ್ಲಿ ಆನಂದ ವೃದ್ಧಿ ಆಗತ್ತೆ, ಮಾಡಲೇಬೇಕು ಅಂತ ಹೇಳೋದಕ್ಕೆ ಸಾಕ್ಷಿ ಅಕ್ರೂರ ಮಾಡ್ತಾನೆ. ಅಗಮರ್ಷಣ ಮಾಡಿದಾಗ ಕೃಷ್ಣ ಸಾಕ್ಷಾತ್ ದರ್ಶನ ಕೊಟ್ಟನಂತ ತನಗೆ. ಕೃಷ್ಣ ಕಣ್ಣಾರೆ ಕಣ್ಣಂತೆ ಪ್ರತಿ ದಿವಸ ಶೇಷದೇವರು ನೋಡುತ್ತಿದ್ದಂತ ಆತ ಪಾಪ. ಅದು ಕೃಷ್ಣ ಶೇಷಜಾಯ ಪರಮಾತ್ಮನ್ನೇ ಕಂಡುಬಿಟ್ಟನಂತೆ. ಕಿಂ ನಾಸ್ತಿ ಯಾನೇ ಅಂತ ತಿರಿ ನೋಡಿದನಂತೆ. ಕೃಷ್ಣ ನಗ್ತಾ ಅಲ್ಲೂ ಕೂತಿದ್ದಾನೆ, ಅನಂತ ರೂಪನಾದ ಪರಮಾತ್ಮನ ಯಾವ ಆಶ್ಚರ್ಯ ಇದು. ಅಕ್ರೂರ ಬರ್ತಾನೆ, ಮುಂದೆ ರಥ ದಾಟಿ ಹೋಗುತ್ತೆ ಆ ಕಡೆಗೆ. ಅಲ್ಲಿ ಬರ್ತಲ್ಲ ಕೃಷ್ಣ ಹೇಳ್ತಾನೆ, ಅಕ್ರೂರ ನೀನು ಹೋಗ್ಬಿಡಪ್ಪ ಮನೆಗೆ ಎಂದನಂತೆ. ಅಕ್ರೂರಿ ಭಾರಿ ಖುಷಿಯಾಗಿತ್ತು ಕೃಷ್ಣನ ಜೊತೆ ನಾನು ಬಂದೆ ಅಂತ ಹೇಳಿ. ಈಗ ಹೋಗ್ಬಿಡು ಅಂದನಲ್ಲ, ತುಂಬ ದುಃಖ ಪಟ್ಟನಂತೆ ಅಕ್ರೂರ. ಹಾಗೆಲ್ಲ ದುಃಖ ಪಡಬೇಡ, ನಿನ್ನಿಂದ ನಾನು ಕೆಲಸ ಆಗಬೇಕಾಗಿದೆ, ನಾನು ಆಯಾಸ್ಯ ಕಾಲತಃ ಹೇಳ್ತು ಬರ್ತೇನೆ, ನಾನು ಮಾತಾಡ್ತೇನೆ ಅಂತ ಕೃಷ್ಣ ಕಳಿಸಿದನಂತೆ. ಕೃಷ್ಣ ಅವತ್ತು ಹೋಗ್ತಾನೆ, ಒಬ್ಬ ಅಗಸ ಬರ್ತಾನೆ, ನಾನು ಬಟ್ಟೆ ಕೊಡಯ್ಯ ಅಂತ ಕೇಳ್ತಾನೆ. ಅವನು ಕೊಡೋದಿಲ್ಲ, ಶಿರ ಕಾಯಾದ ಅಪಾಹರತ್ ತಲೆ ಕತ್ತರಿಸಿ ಕೆಳಗೆ ಹಾಕಿದ್ದಂತೆ, ಕೈಯಿಂದ ಹೊಡೆದಂತೆ ದಪ್ಪಂತ ಬಿದ್ದಂತೆ ತಲೆ. ಆಮೇಲೆ ಹೋಗ್ತಾನೆ ಒಬ್ಬ ಮಾಲಾಕಾರ ಒಬ್ಬ ಸಿಗ್ತಾನೆ, ನನಗೊಬ್ಬ ಮಾಲೆ ಕೊಡಯ್ಯ ಅಂತ ಕೇಳ್ತಾನೆ. ಕೃಷ್ಣಾರ್ಪಣ ಅಂತ ಹರೆ ಹಾಕಿಬಿಟ್ಟನಂತೆ. ಅಂದ್ರೆ ಅದಕ್ಕೋಸ್ಕರ ವೈಕುಂಠದ ಒಂದು ಕೃಷ್ಣನ ಪಾರ್ಶಾದ ಅವನು ಪಾಪ. ಒಬ್ಬ ಕ್ಷೌರದ ಅಂಗಡಿಯನ್ನು ಸಿಕ್ಕಿದಂತೆ ಕೃಷ್ಣ ಹತ್ರ, ಬಾರ್ಬರ್ ಕ್ಷೌರವಾಡ ಕೃಷ್ಣ ಪಾರ ಕ್ಷೌರವಾಡ ಕೂತೋಗ್ಬಿಟ್ಟಿದೆ ಕೃಷ್ಣ ಅವ್ರ ಮುಂದೆ. ಈ ಪಟ್ಟ ಹಳ್ಳಿಗರ ಫ್ಯಾಷನ್ನು, ಪಟ್ಟಕ್ಕೆ ಹೋದ ಕ್ಷೌರ ಮಾಡಿಸ್ಕೊಂಡ್ಬಿಡ್ತಾರೆ ಹೋಗಿಬಿಟ್ಟು. ಜಬ್ಬು ಕ್ಷೌರ ಆಗುತ್ತೆ, ತಲೆರಡು ಕ್ಷೌರ, ಎರಡೆರಡು ಕ್ಷೌರ ಆಗುತ್ತೆ ಪಾಪ ಅವರಿಗೆ. ಅದು ಶೈಲಿ, ನಾ ಕ್ಷೌರ ಮಾಡಯ್ಯ ಅಂದ್ರೆ ಕೃಷ್ಣ ಕ್ಷೌರ ಮಾಡಿಸ್ಕೊಂಡ್ಬಿಟ್ಟು. ಆಚಾರ್ಯ ಮಾತಾಡ್ ವಕ್ತ್ರ ವಿಭೂಷಿತ ಇವ ಅಭವದ್ ಅಪ್ರಮೇಯ. ಆಚಾರ್ಯ ಒಂದು ಮಾತು ಬೇರೆ, ಅಪ್ರಮೇಯ ವಾದ್ಯಾಸ ಎಷ್ಟು ವರಿತಾರ ಗೊತ್ತ ವ್ಯಾಖ್ಯಾನ ಭಾವಪ್ರಕಾಶಿಗೆಲ್ಲ. ಅದಕ್ಕೆ ಕೃಷ್ಣ ಕ್ಷೌರ ಮಾಡಿಸಿದ್ರೆ ಏನರ್ಥ ಸ್ವಾಮಿ? ಪ್ರಾಕೃತಿಯ ಇತ್ತ ಅವನಿಗೆ, ಇರಲಿಲ್ಲ. ಮತ್ತೆ ಕ್ಷೌರ ಎಲ್ಲದ ಮಾಡಿಸ್ಕೊಂಡು ಹಾಕಿದ್ರೆ, ಆ ಕಾಲಕ್ಕೆ ಸೃಷ್ಟಿ ಮಾಡಿ ಹಾಕಿದ ಪರಮಾತ್ಮ ಕೂತನಗಳು ಸೃಷ್ಟಿ ಮಾಡಿ ಹಾಕಿದ್ರಂತೆ. ಅವಸರ ಮೋಹನ ಮಾಡ್ತಾ ಇದ್ದಾನೆ, ಮುಂದೆ ಕುಬ್ಜ ಬರ್ತಾಳೆ, ಗಂಧ ಕೊಡು ಅಂತ ಕೇಳಿದಂತ ಕೃಷ್ಣ. ಕೃಷ್ಣ ನಿನಗಲ್ದೆ ಯಾರಿಗೆ ಕೊಡಬೇಕು, ಹಾಳಾದ ಕಂಸನಿ ಕೊಟ್ಟು ಕೊಟ್ಟು ನಾನು ವ್ಯರ್ಥ ಮಾಡಿಕೊಂಡಿದ್ದೆ. ಕೃಷ್ಣಾರ್ಪಣ ಅಂತ ಕೃಷ್ಣನ ಮುಂದೆ ಒಪ್ಪಿಸಿ ಬಿಟ್ಲಂತೆ. ಕೃಷ್ಣ ತಾನು ಹಚ್ಚಿಕೊಳ್ತಾನೆ, ಬಲರಾಮನಿಗೆ ಕೊಡ್ತಾನೆ, ಉಳಿದವರಿಗೆ ಕೊಡ್ತಾನೆ. ಪರಂಬಾಸುರನನ್ನ ಬಲರಾಮದೇವರು ಕೃಷ್ಣ ಕೊಲಿಸಿರ್ತಾನೆ. ಅಣ್ಣ ಅಂತ ಹೇಳಿದ್ರೆ ಅಷ್ಟು ಗೌರವ, ಹೊರಗೆ ಒಳಗೆ ಅಷ್ಟು ಪ್ರೀತಿ ಭಕ್ತ ಅಂತ ಹೇಳಿಬಿಟ್ಟು. ಆಮೇಲೆ ತ್ರಿವಕ್ರೆಯನ್ನ ಕರೆದನಂತೆ, ಅವಳ ಎರಡು ಕಾಲಗಳ ಮೇಲೆ ತನ್ನ ಕಾಲಗಳನ್ನು ಇಡ್ತಾನೆ, ಅವಳ ಗಲ್ಲಕ್ಕೆ ಮೂರು ಬೆರಳು ಇಡ್ತಾನೆ, ಎತ್ತಿದನಂತೆ. ಅವಳು ರುಜುಗಾತ್ರಿ ಆಗಿಬಿಟ್ಲಂತೆ, ತ್ರಿವಕ್ರೆ ಮೂರು ಕಡೆಗೆ ಬಾಗಿದ್ದ ಅವಳು ಸ್ಟ್ರೈಟ್ ಆಗಿಬಿಟ್ಲಂತೆ. ಎಷ್ಟು ಅದ್ಭುತವಾದ ಶಕ್ತಿ ಇದು. ಆ ತಕ್ಷಣ ಕೊಡ್ತು, ಸದ್ಯೋ ಹೃದ್ಯವರುದ್ಧ ತೇತ್ರ ಕೃತಿಭಿ ಶುಶ್ರೂಷುಭಿಸ್ ತಕ್ಷಣ. ಕೃಷ್ಣನಿಗೆ ಸೇವೆ ಮಾಡಿದ್ರೆ ಇಮ್ಮಿಡಿಯೇಟ್ ಫಲ ಅದು. ಅದು ಅದಕ್ಕೆ ದೇವ್ರ ಪೂಜೆ ಮಾಡಿ ದೇವ್ರ ಎಲ್ಲ ದೇವ್ರ ಪೂಜೆ ಕಥೆಗಳಿವೆಲ್ಲ ಕೂಡ. ವಸ್ತ್ರ ಕೇಳಿದ, ಅದು ಸಹ ಕೊಡಲಿಲ್ಲ, ನಾವು ಕೊಡೋದಿಲ್ಲ, ಓಂ ನಮೋ ನಾರಾಯಣ ವಸ್ತ್ರಂ ಸಮರ್ಪಯಾಮಿ ಕೊಡೋದಿಲ್ಲ, ಅದು ತಲೆ ತೆಗೆದು ಬಿಡ್ತಾನೆ ಅಂತ ಅರ್ಥ. ಯಾರು ವಸ್ತ್ರದಾನವನ್ನು ಮಾಡೋದಿಲ್ಲ ತಲೆ ತೆಗಿತಾನೆ. ಯಾತಕ್ಕೆ? ವಸ್ತ್ರ ಅಂದ್ರೆ ವಾಯುದೇವರು, ವಾಯುದೇವರು ಅಂದ್ರೆ ಜ್ಞಾನ, ವಸ್ತ್ರ ಕೊಡೋದಿಲ್ಲ ಅಂದ್ರೆ ಜ್ಞಾನ ಕೊಡೋದಿಲ್ಲ. ಸಿಂಪಲ್ ಅದು. ಒಂದು ನಾವು ಬುದ್ಧಿವಂತರು ಅಲ್ರಿ, ನಮ್ಮ ತಲೆ ಹೋಗಿಲ್ವಲ್ಲ ಜನ್ಮದಲ್ಲೇ ದೇವ್ರ ಪೂಜೆ ಮಾಡಿಲ್ಲ ಅಂತ ಕೇಳಿದ್ರೆ, ತಲೆ ಇದೆಯಾ ಮೆದುಳು ಎಂದೋ ಹೋಗಿದೆ ಅಂತ ಹೇಳ್ತಾರೆ. ಒಳಗೆ ವರ್ಕ್ ಮಾಡ್ತಾ ಇಲ್ಲ ಅಷ್ಟೆ, ಟಿವಿ ಡಬ್ಬ ಟಿವಿ ಅಂತ ಕರೆಯೋದಿಲ್ಲ, ಒಳಗೆ ಮೆಟೀರಿಯಲ್ ಇರಬೇಕಲ್ಲ. ನಾವು ತಲೆ ಟಿವಿ ಡಬ್ಬ ಇದ್ದಾಗಿದ್ರೆ ಉಪಯೋಗ ಇಲ್ಲ, ಜ್ಞಾನ ಇಲ್ಲ ಅಂತ ಅರ್ಥ. ಅದಕ್ಕೆ ಮಾಲೆ ಕೊಡಿ. ಆಚಾರ್ಯ ಹೇಳ್ತಾರೆ, ಭಗವಂತನಿಗೆ ಮಾಲೆ ಯಾರು ಕೊಡ್ತಾರೋ ಅವರಿಗೆ ಪುಷ್ಕಳ ಅನ್ನ ಸಿಗುತ್ತೆ ಅಂತ ಅರ್ಥ. ಅನ್ನ ಪ್ರಾಪ್ತಿಯಾಗುತ್ತೆ ಭಗವಂತನಿಗೆ ಮಾಲಾ ಸಮರ್ಪಣೆ ಮಾಡಿದ್ರಿಂದ ತಾತ್ಪರ್ಯ. ಕೃಷ್ಣ ಮತ್ತೆ ಕೇಳಿದ, ನನಗೆ ಗಂಧ ಕೊಡಮ್ಮ. ಯಾರು ಗಂಧಾರ್ಪಣವನ್ನು ಭಗವಂತನಿಗೆ ಮಾಡ್ತಾರೋ ಅವರಿಗೆ ಸ್ವರೂಪ ಪ್ರಾಪ್ತಿ ಅಂತ. ಷೋಡಶೋಪಚಾರ ಪೂಜೆ ಮಾಡ್ತೇವಲ್ಲ ದೇವರಿಗೆಲ್ಲ, ನಮ್ಮ ಕಲ್ಯಾಣಕ್ಕೆ ಮಾಡಿಕೊಳ್ಳೋದ್ರದೆಲ್ಲ ಕೂಡ ನಮಗೆ ಭಗವಂತ ಅನುಗ್ರಹ ಮಾಡಲಿ ಅಂತ ನಾವು ಕೊಡೋದೇ ಹೊರತು ಬೇರೆ ಅಲ್ಲ. ಅದಿಷ್ಟು ದೇವ್ರ ಪೂಜೆ ಎಲ್ಲ ಹೇಳ್ತಾ ಇದ್ದಾರೆ ಆ ಭಾಗದೊಳಗೆ. ಮಾಡಿದ್ರೆ ಏನಾಗುತ್ತೆ, ಮಾಡಿದವರು ಏನಾಗುತ್ತೆ ಅಂತ ಹೇಳ್ತಾರೆ. ವಸ್ತ್ರ ಕೊಡಲಿಲ್ಲ, ನಾವು ದೇವ್ರ ಪೂಜೆ ಮಾಡಿ ವಸ್ತ್ರ ಕೊಡೋದಿಲ್ವಲ್ಲ, ಆಗ ದೇವ್ರ ಪೂಜೆ ಬಿಟ್ಟು ಅವ್ರು ವಸ್ತ್ರ ಕೊಡೋದಿಲ್ಲ, ಅವ್ರ ತಲೆ ಹಾಳಾಗಿ ಹೋಗುತ್ತೆ. ಕೊಟ್ರೆ ಒಳ್ಳೆ ದಿವ್ಯ ಜ್ಞಾನಿ ಆಗ್ತಾನೆ ಅಂತ ಅರ್ಥ. ಪೂಜ್ಯಸ್ಥ ಭಗವಾನ್ ನಿತ್ಯಂ ಚಕ್ರಾಬ್ಜಾಧಿಕ ಮಂಡಲೆ, ಹಾಗೆ ಮಾಡಬೇಕು. ಕೊನೆಗೆ ಅವಳು ಅವಕ್ರೆ ಆಗಿಬಿಟ್ಟು, ನಾವು ಬುದ್ಧಿವಂತರು, ಓ ಭಾಗವತ ಚೆನ್ನಾಗಿ ಹೇಳಿದೆ ಬಿಡಿ, ಗೂನಿಯರು ದೇವ್ರ ಗಂಧಾರ್ಪಣೆ ಮಾಡಬೇಕಷ್ಟೇ, ನಾವು ಗೂನುಗೂರು ನಮಗಿಲ್ಲವಲ್ಲ, ಸ್ಟ್ರೇಟ್ ಆಗಿದ್ದೇವಾದ್ರಿಂದ ಒಂದು ಮೈನಸ್ ಒಂದು ಪೂಜೆ ಮಾಡಿಬಿಟ್ರೆ ಆಯ್ತು, ಒಂದೊಂದಿದ್ರೆ ಒಂದು ಮೈನಸ್ ಪೂಜೆ. ಅದಕ್ಕೆ ಹೇಳುತ್ತಾರೆ, ಈಗ ಗುಂದರಾಗಿಲ್ಲ ಸರಿನೆ, ಯಾವ ಯೋಗ ಯಾವ ಕಾಲದಲ್ಲಿ ಯಾರಿಗೆ ಗೊತ್ತೀಗ, ಯಾವ ಜನ್ಮದಲ್ಲಿ ಇದೆಯೋ ಯಾರಿಗೆ ಗೊತ್ತು, ಈಗ ಮಾಡಿಬಿಟ್ರೆ ಗುಂಡರಾಗ ಸಂಭವ ಬರೋದಿಲ್ಲ, ತೆಗೆದುಹಾಕಿಬಿಟ್ರೆ ಆಯ್ತು. ಮತ್ತಿನ್ನೊಂದು ಮಾತು ಹೇಳುತ್ತಾರೆ, ನಾವು ಗುಂಡರಾಗೋದಲ್ಲ, ಮಕ್ಕಳಾಗಬಾರದಲ್ಲ, ನಮ್ಮ ಮಕ್ಕಳು ಗುಂಡರಾಗಬಾರದಲ್ಲ, ಅದಕ್ಕೋಸ್ಕರ ಗಂಧಾರ್ಪಣೆ ಮಾಡಿ ಸರಿ ಹೋಗುತ್ತೆ ಅದಕ್ಕೆ. ಮತ್ತೆ ವಾದಿರಾಸವ್ರು ಹೇಳ್ತಾರೆ, ಸ್ವಾಮಿ ಈ ಕತೆ ಭಾರಿ ಚೆನ್ನಾಗಿದೆ, ಅವಳು ತ್ರಿವಕ್ರೆ ಪಾಪ, ಅವಳು ಗಂಧ ಕೊಟ್ಲು, ಉದ್ಧಾರ ಮಾಡಿಬಿಟ್ಟು, ನಾವು ತ್ರಿವಕ್ರರಲ್ಲ, ನಾವು ಸರ್ವವಕ್ರರು, ನಮ್ಮನ್ನು ಕಾಪಾಡಿ ಅಂತ ಹೇಳ್ತಾರೆ. ಗಂಧಾರ್ಪಣೆ ಮಾಡೋದ್ರಿಂದ ವಕ್ರತ್ವ ಎಲ್ಲ ಹೊರಟು ಹೋಗುತ್ತೆ. ಅದನ್ನ ಕೊಡ್ತಕ್ಕಂಥದ್ದು ನಿನ್ನ ಅನುಗ್ರಹ ಅಂತ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ರಕ್ಷಣೆ ಮಾಡ್ತಾನೆ. ಅಲ್ಲಿಂದ ಕೃಷ್ಣ ಪರಮಾತ್ಮ ಹೊರಟು ಶಿವಧನುರ್ಭಂಗವನ್ನು ಮಾಡ್ತಾನೆ. ಅವತ್ತಿನ ದಿವಸ ರಾತ್ರಿ ಹೋಗ್ತಾನೆ, ಭುಕ್ತ್ವ ಪಯೋನ್ಮಿತ ಶುಭಾನ್ನ ಮುವಾಸ ಚಾತ್ರ. ಅಲ್ಲಿ ರಾತ್ರಿ ಕೃಷ್ಣ ಕಡಿತಾನೆ, ಬೆಳಗಾದ್ಮೇಲೆ ಬರ್ತಾನೆ, ಕಂಸನ ಕೋಲಯಾ ಪೀಡವನ್ನು ಕೊಲ್ತಾನೆ, ಅವನ ಮಾವಟಿಗನನ್ನು ಕೊಲ್ತಾನೆ, ಆನೆಯ ಮಾವಟಿಗನನ್ನ. ಒಳಗೆ ಒಂದು ಕೈಲಿ ಒಂದು ಬಂದುದಂತ ತಾನು ಹಿಡ್ಕೊತಾನೆ, ಒಂದು ಅಂತ ಬಲರಾಮನಿ ಕೊಡ್ತಾನೆ. ಇಬ್ಬರು ಒಳಗೆ ಹೋಗ್ತಾರೆ, ಚಾಡೋರ ಮುಷ್ಟಿಕರು ಕರೀತಾರೆ, ಬಲರಾಮ ಮುಷ್ಟಿಕನನ್ನು ಕೊಂದರೆ ಕೃಷ್ಣ ಚಾಡೋರನ್ನು ಕೊಲ್ತಾನೆ. ಅನೇಕ ಮಲ್ಲರ ಯುದ್ಧವನ್ನಲ್ಲಿ ಅವರನ್ನ ಕೊಂದು ಹಾಕಿ ಬಿಡ್ತಾರೆ, ಕಂಸನ ಸೈನ್ಯವನ್ನು ಕೊಲ್ತಾರೆ, ಬರೇ ಕಂಸನನ್ನೇ ಕೃಷ್ಣ ಪರಮಾತ್ಮ ಕೆಳಗೆ ಬಿಡಿಸ್ತಾನೆ, ಅವನ ಕತ್ತನ್ನು ಹಿಸುಕ್ತಾನೆ, ಪೆಟ್ಟನ್ನು ಹಾಕ್ತಾನೆ, ಸಂಹಾರ ಮಾಡಿಬಿಡ್ತಾನೆ. ನನ್ನ ಸಮಾನ ಯಾರು ಅಂತ ಮೆರಿತಾ ಇದ್ದಂತ ಕಂಸ ತನ್ನ ಮನೆಯಲ್ಲೇ ಬಿದ್ದು ಸಾಯ್ತಾ ಇದ್ದಾನೆ, ಕಾಲಡಿಮೆಯನ್ನು ರಾಕ್ಷಸ ಹತ್ತೋಗಿಬಿಟ್ಟ. ಮಥುರಾ ಪಟ್ಟಣ ಮಥುರವಾಯ್ತಂತೆ. ಮಥುರಾಂ ಮಥುರಾಂ ಕರ್ತುಂ ಗಮನಾಯ ಉಪಚಕ್ರಮೆ, ಹೆಸರಿಗೆ ಮಥುರಾ ಪಟ್ಟಣವಾಗಿತ್ತು, ನಿಜವಾಗಲೂ ಮಥುರಾ ಪಟ್ಟಣ ಮಾಡಲು ಕೃಷ್ಣ ಬಂದಿದ್ದ, ಮಾಡಿಬಿಟ್ಟ. ಮಥುರಾ ಪಟ್ಟಣ ಯಾತಕ್ಕಾಗಿದ್ದಿಲ್ಲ, ಮೊದಲದು ಹೆಸರಿತ್ತು, ಕಂಸ ಆಳ್ತಿದ್ದ, ಮಥುರಾ ಪಟ್ಟಣ ಆಗಿರಲಿಲ್ಲ. ಕೃಷ್ಣ ಅವನನ್ನು ಕೊಂದ, ಮಥುರಾ ಪಟ್ಟಣವಾಯ್ತು. ನಮ್ಮ ಶರೀರ ರವದ್ವಾರೆ ಪುರೇ ದೇಹಿ, ಒಂದು ಮಥುರಾ ಪಟ್ಟಣ ಇತ್ತು. ಇವತ್ತೇನಾಗಿದೆ, ಕಂಸನ ಆಳ್ವಿಕೆಗೆ ನಮ್ಮ ದೇಹ ಒಳಪಟ್ಟಿದೆ ಅಂತ ಹೇಳ್ತಾರೆ. ಯಾರು ಕಂಸ ಅಂದ್ರೆ ಯಾರು? ಅವನು ಕಾಲನೇಮಿ, ಅವನ್ಯಾರು? ಕಾಮಾಭಿಮಾನಿ ದೈತ್ಯ. ನಮ್ಮ ಸುಹೃದಯದಲ್ಲಿ ಏನು ಕೂತಿದೆ ಇವತ್ತು? ಕಾಮ. ಐ ಲೈಕ್ ಇಟ್, ಐ ಡೂ ಇಟ್, ಇಷ್ಟ ಬಂದಿದ್ದನ್ನು ಮಾಡ್ತೇವೆ ಅಂತ ಹೇಳ್ತೇವಲ್ಲ, ಕಂಸನ ರಾಜ್ಯಭಾರ ನಡೆದಿದೆ ಅಂತ ಅರ್ಥ. ನಮ್ಮ ಹೃದಯದಲ್ಲಿ ಕಂಸ ಪ್ರವೃತ್ತಿ ತುಂಬಿಕೊಂಡಿದೆ, ಅದು ನಾಶವಾಗಬೇಕಾದ್ರೆ ಏನಾಗಬೇಕು? ಅವನೇ ಸಾಯೋದಿಲ್ಲ, ಕಂಸನಿಗೆ ವರ ಇದೆ, ಬ್ರಹ್ಮದೇವರ ವರ ಇದೆ, ಅವನು ಸಾಯೋದಿಲ್ಲ. ಕೃಷ್ಣ ಬರೋರಿಗೆ ವೆಕೇಟ್ ಮಾಡೋದಿಲ್ಲ. ಕೃಷ್ಣ ಬರಬೇಕು, ಈ ಕಾಮ ಸಾಯಬೇಕು. ದೇವರ ಚಿಂತನೆ ಮಾಡಬೇಕು, ಕಾಮ ಅಳಿಬೇಕು. ರಾಮನಾಮವ ನುಡಿ ನುಡಿ ಕಾಮ ಕ್ರೋಧವ ಬಿಡಿ ಬಿಡಿ. ನಮ್ಮ ದೇಹ ಮಧುರಾ ಪಟ್ಟಣ, ಸಾಧನೆಯಾದರೆ ಮಧುರಾ ಪಟ್ಟಣ, ಇಲ್ಲದೆ ಹೋದರೆ ಅಮಧುರವಾದ ಪಟ್ಟಣ. ಕಂಸ ಇರೋವರಿಗೂ ಅಮಧುರ, ಕೃಷ್ಣ ಬಂದಾಗ ಮಧುರವಾದ್ದರಿಂದ ಭಗವಂತನ ಚಿಂತನೆ ಮಾಡಿದಾಗ ಮಾತ್ರ ನಮ್ಮ ದೇಹ ಸಾಧನ ಶರೀರವಾಗುತ್ತೆ ಅನ್ನೋ ತತ್ವವನ್ನ ಅಲ್ಲಿ ತುಂಬಿಸ್ತಾರೆ. ಮುಂದೆ ಕೃಷ್ಣ ಪರಮಾತ್ಮ ಗುರುಕುಲವಾಸದ ನೆಪಕ್ಕೆ ಹೋಗ್ತಾನೆ. ಜರಾಸಂಧನನ್ನು ಅನೇಕ ಬಾರಿ ಸೋಲಿಸ್ತಾ ಇದ್ದಾನೆ. ಒಂದಲ್ಲ ಎರಡಲ್ಲ ಕಥೆಗಳ ಸುರಿಮಳೆ ಉಂಟು. ಇವತ್ತು ಹೊತ್ತಾಗಿದೆ, ಈಗಾಗಲೇ ಇವತ್ತು ರುಕ್ಮಿಣಿ ಕಲ್ಯಾಣ ಆಗಲಿಲ್ಲ, ಮಂಗಳ ದಿವಸನೇ ಆಗಬೇಕು ಅಂತ ವಿಶೇಷವಾದ ಭಗವಂತನ ಸಂಕಲ್ಪ. ನಾಳೆ ದಿವಸ ರುಕ್ಮಿಣಿ ಕಲ್ಯಾಣ, ಉಳಿದ ಕಲ್ಯಾಣಗಳು, ಸುಧಾಮನ ಕಥೆ, ಕೃಷ್ಣನ ಏಕ ಮಹಾತ್ಮೆಗಳು, ಏಕಾಸ್ಕಂದ ಭಾಗವತ, ಎಲ್ಲವೂ ಕೂಡ ಒಂದು ಎರಡು ಗಂಟೆ ಹೊತ್ತೇ ಮುಗಿಬೇಕು. ಅದಿಷ್ಟು ಕೂಡ ಒಂದು ಎರಡು ಗಂಟೆ ಅವಧಿಯಲ್ಲಿ ಮುಗಿಬೇಕು. ನಾಳೆಯ ಪ್ರವಚನ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ. ಉಳಿದ ವಿವರಗಳನ್ನೆಲ್ಲ ಈಗ ಅದನ್ನು ಅನೌನ್ಸ್ ಮಾಡ್ತಾ ಇದೆ, ಎಲ್ಲ ಒಂದು ಪ್ರಕಟಣೆ ಕೇಳಿಕೊಂಡು ಹೋಗಬೇಕು. ನಾಳೆ ಕಾರ್ಯಕ್ರಮ ವಿವರಗಳನ್ನೆಲ್ಲ ಈಗ ವಿದ್ವಾಂಸರಾದ ಶ್ರೀ ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆಯವರು ಅನೌನ್ಸ್ ಮಾಡ್ತಾರೆ. ಅದನ್ನೆಲ್ಲ ಕೇಳಿಕೊಂಡ್ಬಿಟ್ಟು ತಾವು ಹೋಗಬೇಕು. ನಾಳೆ ದಿವಸ ಪರಮಪೂಜ್ಯ ಶ್ರೀಪಾದಂಗಳವರು ಸಹ ಪ್ರವಚನ ಕಾಲಕ್ಕೆ ಒಮ್ಮೆ ಆಗಮಿಸುತ್ತಾರೆ. ಅವರು ಅನುಗ್ರಹವಚನವನ್ನು ನೀಡಲಿದ್ದಾರೆ, ಅದರ ಪ್ರಯೋಜನವನ್ನು ತಾವು ಪಡೆಯಬೇಕು ಅಂತ ಹೇಳ್ತಾ, ನಾಳೆಯ ಪ್ರವಚನ ಮಾತ್ರ 9 ಗಂಟೆಗೆ ಪ್ರಾರಂಭ, ದಿವಸ 7 ಗಂಟೆಗೆ ಅಲ್ಲ ಎಂಬುದನ್ನು ಗಮನಿಸಬೇಕು. ನಾಳೆ ಉಳಿದೆಲ್ಲ ಭಾಗಗಳ ಸಮೇತ ಈ ಇಷ್ಟು ದಿವಸಗಳ ಕಾಲದ ಪುರುಷ್ಟಪದಿ ಪ್ರವಚನ ಮಂಗಳವಾಗ್ತಾ ಇದೆ. ಇದರ ಈ ಪ್ರವಚನದ ವೈಶಿಷ್ಟ್ಯವನ್ನು ಹೇಳುತ್ತಾ ಈಗಾಗಲೇ ರಾಮಚಂದ್ರ ಅವರು ಹೇಳಿದ್ದಾರೆ. ಶ್ರೀ ಪ್ರಾಣೇಶಾಚಾರ್ಯ ದಂಪತಿಗಳು ಒಂದು ಇದರ ಸೇವಾಕರ್ತರು, ತುಂಬಾ ಜನ ಕೇಳಬೇಕು ಅಂತ ಹೇಳಿಬಿಟ್ಟು ವಿದ್ಯಾಪೀಠದಲ್ಲಿ ಆಗಬೇಕು ಅಂತ ಮಾಡಿಸಿದ್ದಾರೆ. ಮತ್ತು ಅವರು ಆಹ್ವಾನ ಕೊಡ್ತಾ ಇದ್ದಾರೆ. ಇಲ್ಲಿ ಶ್ರವಣ ಮಾಡಿರ್ತಕ್ಕಂಥ ಎಲ್ಲರೂ ಸಹ ನಾಳೆ ದಿವಸ ಇಲ್ಲಿ ಶ್ರವಣ ಮಾಡಿದ ಮೇಲೆ ಇಲ್ಲೇ ತೀರ್ಥಪ್ರಸಾದ ಸ್ವೀಕಾರ ಮಾಡಿಯೇ ಹೋಗಬೇಕೇ ಹೊರತು ಪ್ರತಿಯೊಬ್ಬರನ್ನು ಕೂಡ ಅವರು ಆದ್ದರಿಂದ ಆಹ್ವಾನ ಮಾಡಿದ್ದಾರೆ. ಪ್ರಾಣೇಶಾಚಾರ್ಯ ದಂಪತಿಗಳ ಆಹ್ವಾನವನ್ನು ಎಲ್ಲರೂ ಮನ್ನಿಸಿ ಇಲ್ಲಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎರಡನೆಯದಾಗಿ ಕಾರ್ಯಕರ್ತರ ಶ್ರೀ ರಾಮಚಂದ್ರ ಅವರು ಈ ಮಹಾಭಾರತ ಸಂಶೋಧನಾ ಪ್ರತಿಷ್ಠಾನದ ಪರವಾಗಿ ಇದನ್ನ ವಿಶ್ವ ಮೊಟ್ಟ ಮೊದಲ ಬಾರಿಗೇನೆ ಯಾವುದೇ ಒಂದು ಧಾರ್ಮಿಕ ಪ್ರವಚನ ವಿಶ್ವದ ಇತಿಹಾಸದೊಳಗೆ ಏಕಕಾಲಕ್ಕೆ ಅವತ್ತಿಂದ ಅವತ್ತಿಗೆ ಪ್ರಸಾರವಾಗಿದ್ದಿಲ್ಲ ಇಂಟರ್ನೆಟ್ನೊಳಗೆ. ಆ ಸಾಹಸವನ್ನ ಮಹಾಭಾರತ ಸಂಶೋಧನಾ ಪ್ರತಿಷ್ಠಾನದವರು ಮಾಡಿದ್ದಾರೆ. ಅವರಿಗೆ ಬಂದಿರೋ ವರದಿ ಪ್ರಕಾರ ಕಳೆದ ವಾರದ ಹೊತ್ತಿಗೇನೆ ಸುಮಾರು 79,000 ಜನರಷ್ಟು ಅದರ ಪ್ರಯೋಜನ ಅನೇಕ ರೀತಿಯಲ್ಲಿ ಪಡೆದಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಬಾರಿ ಹಾಕಿದ್ದಾರೆ, ಅದು ಅಷ್ಟು ಒಳ್ಳೆ ಪ್ರವೃತ್ತಿ ಬಂದಿದೆ ಅಂತ ಹೇಳ್ತಾರೆ. ಅದು ಹೋದ ವಾರದಿನ್ನೂ ಕೂಡ ಈ ಲೇಟೆಸ್ಟ್ ಎಷ್ಟು ಇವತ್ತು ನಾಳೆ ಗೊತ್ತಾಗಬೇಕು ಅವರಿಗೆ. ಅಂದ್ರೆ ಅವರು ಮಾಡಿದ ಉಪಕ್ರಮ ವಿಶ್ವಕ್ಕೆ ಭಾಗವತವನ್ನು ಮುಟ್ಟಿಸತಕ್ಕಂಥ ಒಂದು ಪ್ರಯತ್ನವಾಗಿದೆ. ಅದೆಲ್ಲದರ ಒಂದು ಹಿನ್ನೆಲೆಯಲ್ಲಿ ಪ್ರತಿ ಬಾರಿಯ ಪ್ರವಚನಕ್ಕಿಂತ ಈ ಬಾರಿಯ ಪ್ರವಚನಕ್ಕೊಂದು ಮಹತ್ವ ಇದೆ. ಅದನ್ನ ನಾಳೆ ಮಂಗಳವಾಗ್ತಾ ಇದೆ, ಅದಕ್ಕೆಲ್ಲರೂ ತಪ್ಪದೇ ಬರಬೇಕು ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಒಂದು ನಿಮಿಷ.